ವಂದೇ ವಂದ್ಯಂತು ಸಮರೇಂದ್ರಾದಿಭೃಂಗಾರಕೇಂದ್ರೈ ದತ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಭೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದತಿಕಂ ಬ್ರಹ್ಮನಾರಾಯಣಾಖ್ಯಂ ಪೂಷಾರತ್ನಂ ಭುವನವಲಯಸ್ಯಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಅಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸುಗ್ರೀವಾಭಯದಂ ಸಮ್ಯಗ್ ಉಗ್ರಸೇನ ವಿಭೂತಿದಂ ಉಗ್ರವಿಗ್ರಹ ಹಂತಾರಂ ಭಕ್ತಾಭಯಕರಗ್ರಹಂ ಸ್ವನಾಮಗ್ರಹಣ ದೇವಾ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮ ರುದ್ರೇಂದ್ರ ವಂದಿತಂ. ರಾಜರು ತಮ್ಮ ಮಹಿಮೆಯನ್ನ ಈ ಆಖ್ಯಾನದ ಮೂಲಕ ತಮ್ಮ ವೈಶಿಷ್ಟ್ಯವನ್ನು ಮಹಿಮೆಯನ್ನು ತಿಳಿಸ್ತಾ ಜೊತೆಗೆ ಆ ವಿಪ್ರರ ವೈಶಿಷ್ಟ್ಯವನ್ನು ತಿಳಿಸ್ತಾ ಇದ್ದಾರೆ. ಒಮ್ಮೆ ಆ ಏಡಮೂಕ ಬ್ರಾಹ್ಮಣರಿಗೆ ವಿಪ್ರರಿಗೆ ಜ್ವರ ಬಂದಿದೆ. ಜ್ವರ ಬಂದಾಗ ಅವರು ತಿಳಿಸ್ತಾ ಇದ್ದಾರೆ, ವೇದವೇದ್ಯರ ಪಾದೋದಕವನ್ನು ಸ್ವೀಕಾರ ಮಾಡಿದರೆ ಆವಾಗ ಜ್ವರ ಪರಿಹಾರ ಆಗ್ತದೆ. ಹಾಗೆ ಅಂತ ಇನ್ನೊಬ್ಬರಿಗೆ ಕನಸಿನ ಮೂಲಕ ಸೂಚನೆ ಕೊಟ್ಟಿದ್ದಾರೆ. ಅವರು ಬಂದು ಹೀಗೆ ಹೇಳಿದರು ಅಂತ ವೇದವೇದ್ಯರ ಪಾದೋದಕದಿಂದ ಜ್ವರ ಪರಿಹಾರ ಮಾಡಿಕೊಂಡಂತಹದ್ದು. ಅದರಿಂದ ಅವರ ಮಹಿಮೆಯೂ ಕೂಡ ಗೊತ್ತಾಗ್ತದೆ. ವೇದ ನಿಧಿಗಳಿಗೆ ಒಂದು ಅನ್ನಮಂತ್ರ ಅಂತ ಒಂದು ಉಪದೇಶ ಮಾಡಿದ್ದಾರೆ. ಆ ಅನ್ನಮಂತ್ರ ಅದು ಎಲ್ರಿಗೂ ಕೂಡ ಗ್ರಾಹ್ಯವಾಗಿರ್ತಕ್ಕಂಥದ್ದು, ಬಹಳ ವಿಶಿಷ್ಟವಾದ ಮಂತ್ರ ಅನ್ನಮಂತ್ರ. ಅದರಿಂದ ಸಾಕಷ್ಟು ಅನ್ನಲಾಭ ಅಂತ ಹೇಳ್ತಾರೆ. ಅದು ವೃಂದಾವನಾಚಾರ್ಯರಿಗೆ ತಮ್ಮ ಪರ್ಯಾಯ ಕಾಲದಲ್ಲಿ ಪರ್ಯಾಯ ನಡೆಸಲಿಕ್ಕೆ ಮತ್ತು ಯಾವುದೇ ಸಂದರ್ಭದಲ್ಲಿ ಯಾವ ಚಿಂತೆ ಇಲ್ಲದೆ ಇರುವಂತೆ ಈ ಮಂತ್ರವನ್ನು ಅವರಿಗೆ ಹೇಳಬೇಕು, ಅದರಿಂದ ಅನ್ನಲಾಭ ಆಗ್ತದೆ ಅಂತ ತಿಳಿಸಿದ್ದಾರೆ. ಮಮ ಭೋಜನ ಸಂತೋಷಂ ಸುಜನಾಂಬುಜ ಭಾಸ್ಕರಂ ಕುಜನಾಂಬುಜ ಸಂಕೋಚ ದ್ವಿಜರಾಜಂ ಮಮಾತ್ಮಜಂ ಮದಜಾಡ್ಯರುಜಾಹೀನಂ ದ್ವಿಜಾರಾಧ್ಯಂ ಭಜಾಧ್ಯತಂ ವದಂತಂ ದ್ವಿಜತೆ ಕಲ್ಪಭುಜಂ ಮಜ್ಜನತಾಂ ಪ್ರತಿ ಮಮ ಭೋಜನ ಸಂತೋಷಂ ಯೇ ವದಂತಿ ದ್ವಿಜೋದಿತಂ ತೇಷಾಂ ಅನ್ನಾನಿ ಸಂಪೂರ್ಣಾನೀತಿ ಸತ್ಯಾಫಲಶ್ರುತಿಃ ಇತಿ ಮಂತ್ರಃ ತ್ವಯಾ ತತ್ರ ಜಪ್ತವ್ಯ ಸತತಂತ್ವಿಹ. ಇದು ವೇದ ನಿಧಿಗಳಿಗೆ ಇದನ್ನು ಆದೇಶ ಮಾಡ್ತಾ ಇದ್ದಾರೆ. ಈ ಎರಡು ಶ್ಲೋಕ ಏನಿದೆ, ಮದಜಾಡ್ಯ ರುಜಾಹೀನಂ ಮಮಭೋಜನ ಸಂತೋಷಂ ಅನ್ನುವಂಥ ಎರಡು ಈ ಮಂತ್ರಗಳು, ಇದು ಅನ್ನಪ್ರಾಪಕವಾಗಿರ್ತಕ್ಕಂಥದ್ದು, ಇದನ್ನು ನೀವು ಜಪ ಮಾಡಬೇಕು, ಇದರಿಂದ ಅವರಿಗೆ ಅನ್ನ ಲಾಭ ಆಗ್ತದೆ ಅನ್ನುವ ದೃಷ್ಟಿಯಿಂದ ಹೇಳಿದ್ದಾರೆ. ಇದು ಎಲ್ರಿಗೂ ಕೂಡ ಗ್ರಾಹ್ಯವಾಗಿರ್ತಕ್ಕಂಥದ್ದು. ಮತ್ತು ವಾದಿರಾಜ ಭಟ್ರು ಅಂತನ್ನುವರು ಈ ವಿಪ್ರರಿಗೆ ಮನೆ ಕೊಟ್ಟಿದ್ದಾರೆ, ವಾಸ ಮಾಡಲಿಕ್ಕೊಂದು ಮನೆ ಕೊಟ್ಟಿದ್ದಾರೆ. ಮತ್ತು ಮಾಸಾಶನವನ್ನು ವ್ಯವಸ್ಥೆ ಮಾಡಿದ್ರಂತೆ. ಪ್ರತಿ ತಿಂಗಳಿಗೆ ಇಷ್ಟಿಷ್ಟು ಅವರಿಗೆ ಕೊಡಬೇಕು ಅಂತ. ಆ ರೀತಿ ವಾದಿರಾಜ ಭಟ್ರು ಅಂತನ್ನುವರು ಮಾಡಿದ್ದಕ್ಕೆ ಅವರನ್ನ ಪ್ರಶಂಸೆ ಮಾಡ್ತಾ ಇದ್ದಾರೆ ರಾಜರು. ಇದನ್ನ ಲಕ್ಷ್ಮೀಪತಿ ಅಂತ ಒಂದು ಪ್ರಕರಣ ಬರ್ತದೆ, ಲಕ್ಷ್ಮೀಪತಿ ಪ್ರಕರಣ ಅಂತ. ಅವರಿಗೂ ಹೇಳಿದ್ರಂತೆ, ಆ ವಿಪ್ರರ ಯೋಗಕ್ಷೇಮ ಎಲ್ಲ ನೀವು ನೋಡ್ಕೊಳ್ಬೇಕು ಅಂತ ಹೇಳಿದ್ರು. ಅವರು ನೋಡ್ಕೊಂಡಿದ್ದಿಲ್ಲ. ಆದರೆ ಪತ್ರತಾಪಾಕ್ಷ ರುದ್ರ, ರುದ್ರಗಣದಲ್ಲಿ ಪತ್ರತಾಪ ಅಂತ ಒಬ್ಬ ರುದ್ರದೇವರಿದ್ದಾರೆ. ಆ ಪತ್ರತಾಪ ಅನ್ನುವಂಥ ರುದ್ರದೇವರು ರೂಪಾಂತರದಿಂದ ಬಂದು ಆ ಲಕ್ಷ್ಮೀಪತಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನ ಅವರು ಮಾಡಿ ಹೋದ್ರಂತೆ. ವಿಪ್ರನಿಗೆ ಮಾಸಾಶನ ಎಷ್ಟು ಏನೇನು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಸನ್ಮಾನ ಮಾಡಿ ಹೋಗಿದ್ದಾರೆ. ಆದ್ರಿಂದ ಲಕ್ಷ್ಮೀಪತಿಗೆ ಬರಬೇಕಾದಂಥ ಪುಣ್ಯದಲ್ಲಿ ಅರ್ಧ ಅಪಹಾರ ಆಯ್ತಂತೆ. ಆ ಪತ್ರತಾಪಕ ರುದ್ರದೇವರು ಅಪಹಾರ ಮಾಡಿದ್ದಾರೆ. ಅದನ್ನು ಉಲ್ಲೇಖ ಮಾಡಿ ನೀನು ವಾದಿರಾಜ ಭಟ್ಟ, ನೀನು ಅವರಿಗೆ ಮಾಸಾಶನ ಎಲ್ಲ ಕೊಟ್ಟದ್ರಿಂದ ಬಹಳ ಸಂತೋಷ ಆಗಿದೆ, ನನಗೆ ಆದರ ಮಾಡಿದಂತಾಯಿತು ಅಂತ ಪ್ರಶಂಸೆ ಮಾಡ್ತಾ ಇದ್ದಾರೆ. ಮತ್ತೆ ಅದರ ಫಲ ಏನು ಅಂತಂದ್ರೆ, ಈ ರೀತಿ ವಿಪ್ರನಿಗೆ ದಾನ ಮಾಡಿದ್ರಿಂದ ಯಾವುದಾದ್ರೂ ದೊಡ್ಡ ಪಾಪ ಮಾಡಿ ಚಂಡಾಲ ಜನ್ಮ ಬರೋದು ಅಂತಿದ್ರೆ ಅಂತಹ ಚಂಡಾಲ ಜನ್ಮವು ಕೂಡ ಪರಿಹಾರ ಆಗ್ತದೆ, ಯೋಗ್ಯ ಪಾತ್ರ ಅವರು ದಾನಕ್ಕೆ ಅಂತನ್ನೋ ವಿಷಯವನ್ನು ತಿಳಿಸಿದೆ. ಆ ವಿಪ್ರನಿಗೆ ರಾಜರು ಹೇಳ್ತಾ ಇದ್ದಾರೆ, ನಾನು ಅನುಗ್ರಹ ಮಾಡಿದ್ದೇನೆ ನಿಮ್ಮೇಲೆ, ನಿಮ್ಮ ಪೂರ್ವಿಕರನ್ನೆಲ್ಲ ನಾನು ಉದ್ಧಾರ ಮಾಡಿ ಅವರನ್ನು ಸ್ವರ್ಗಕ್ಕೆ ಕಳಿಸಿದ್ದೇನೆ. ಶ್ರಾದ್ದಾದಿಗಳನ್ನು ಮಾಡಿ ಏನು ಪೂರ್ವಿಕರನ್ನು ಉದ್ಧಾರ ಮಾಡಬೇಕು? ವಾದಿರಾಜ ಸ್ವಾಮಿಗಳು ತಾವು ಅನುಗ್ರಹ ಮಾಡಿ ತಮ್ಮ ಸೇವೆ ಮಾಡಿದ್ರಿಂದ ಅನುಗ್ರಹ ಮಾಡಿ ಅವರನ್ನು ಉದ್ಧಾರ ಮಾಡಿದ್ದೇನೆ ಅಂತ ನಮ್ಮ ಮಾತು ಹೇಳಿದ್ದಾರೆ. ಇದರಿಂದ ವಾದಿರಾಜರ ಅನುಗ್ರಹಕ್ಕೆ ಒಬ್ಬರು ಪಾತ್ರರಾದರೆ ಅವರ ಪೂರ್ವಿಕರು ಕೂಡ ಉದ್ಧಾರ ಆಗ್ತಾರೆ ಅಂತನ್ನೋದು ಸೂಚಿತವಾಗ್ತಾ ಇದೆ. ಮತ್ತು ವಿಪ್ರರಿಗೆ ಬಂದಿರತಕ್ಕಂಥ ಅಪಮೃತ್ಯುವನ್ನ ಪರಿಹಾರ ಮಾಡಿದ್ದು, ಅದು ಪ್ರಾಣದೇವರಿಗೂ ವಾದಿರಾಜ ಸ್ವಾಮಿಗಳಿಗೂ ಸಂವಾದವೇ ನಡೀತಂತೆ. ಪ್ರಾಣದೇವರು ವಿಪ್ರನ ಶರೀರದಿಂದ ಹೊರಡಲಿಕ್ಕೆ ಉದ್ಯುಕ್ತರಾಗಿದ್ದಾರೆ. ಆವಾಗ ವಾದಿರಾಜ ಸ್ವಾಮಿಗಳು ಪ್ರಾಣದೇವರನ್ನೇ ತಡೆದು ಹೇಳಿದ್ರಂತೆ, ನನ್ನ ಕಾರ್ಯ ಇನ್ನೂ ಮುಗುದಿಲ್ಲ, 22 ಅಧ್ಯಾಯಗಳನ್ನ ಇಷ್ಟು ಶ್ಲೋಕಗಳನ್ನು, ಸಹಸ್ರ ಶ್ಲೋಕಗಳನ್ನು ಹೇಳಬೇಕು ಅಂತ, ಇಷ್ಟು ಸಾವಿರ ಶ್ಲೋಕಗಳು ಹೇಳಬೇಕು ಅಂತ ನನ್ನ ಸಂಕಲ್ಪ ಇದೆ. ಆ ಕಾರ್ಯ ಮುಗುದಿಲ್ಲ, ಆದ್ದರಿಂದ ನೀವು ಈ ಶರೀರವನ್ನು ಬಿಟ್ಟು ಹೋಗಬಾರದು ಅಂತ ಪ್ರಾಣದೇವರಿಗೆ ಹೇಳ್ತಾ ಇದ್ದಾರೆ ವಾದಿರಾಜ. ಇಲ್ಲ, ಇವರ ಕಾಲ ಮುಗಿತು, ಆದ್ದರಿಂದ ನಾನು ಕರ್ಕೊಂಡು ಹೋಗ್ತೇನೆ, ಇವರನ್ನ ಹೊತ್ಕೊಂಡು ಹೋಗ್ತೇನೆ ಈ ದೇವರನ್ನ ಅಂತ ಪ್ರಾಣದೇವರು. ಹೀಗೆ ಇಬ್ಬರಿಗೂ ಸಂವಾದ ನಡೆದಾಗ ವಾಮನ ರೂಪಿಯಾಗಿರತಕ್ಕಂಥ ಪರಮಾತ್ಮ ಬಂದು, ವಾಮನ ದೇವರು ಬಂದು, ಇಲ್ಲ ರಾಜರು ಹೇಳಿದ್ದು ಇರಲಿ, ಅದೇ ಆಗಲಿ, ನೀವು ಸ್ವಲ್ಪ ಕಾಲ ಇಲ್ಲೇ ಇರಬೇಕು ಇನ್ನು ಅಂತ ಹೇಳಿದ್ರಂತೆ. ಅದಕ್ಕೆ ಪ್ರಥಮ ಪ್ರಾಣಾವಧಿ, ದ್ವಿತೀಯ ಪ್ರಾಣಾವಧಿ ಅಂತಾರೆ. ಒಂದು 16 ಅಧ್ಯಾಯದ ತನಕ ಹೇಳಿದ ಮೇಲೆ ಮುಂದೆ ಇಂಥ ಒಂದು ಅಪಮೃತ್ಯು ಬರುವ ಪ್ರಸಂಗ ಬಂದಿತ್ತು. ಆವಾಗ ವಾದಿರಾಜ ಸ್ವಾಮಿಗಳು ಪ್ರಾಣದೇವರಿಗೆ ಹೇಳಿ ಅವರನ್ನ ನಿಲ್ಲಿಸಿದ್ದಾರೆ. ಅದಕ್ಕೆ ಶಿಫಾರಸು ಮಾಡಿದ್ದು ವಾಮನ ರೂಪಿಯಾದ ಪರಮಾತ್ಮ. ಮಧ್ಯೆ ವಾಮನ ವಾಸೀನಂ ವಿಶ್ವೇದೇವಾ ಉಪಾಸತೆ ಎನ್ನುವ ಶ್ರುತಿಯನ್ನು ಉಲ್ಲೇಖ ಮಾಡಿ, ಆ ವಾಮನ ರೂಪಿಯಾದಂತಹ ಪರಮಾತ್ಮನೇ ಏನಿರ್ತಾನೆ ಪ್ರಾಣವಾಯುವಿನ ಜೊತೆಗಲ್ಲಿ ಮಧ್ಯದಲ್ಲಿ, ಆ ವಾಮನ ರೂಪಿಯಾದ ಪರಮಾತ್ಮನೆ ಬಂದು ಇರ್ರಿ ಅಂತ ಹೇಳಿದ ಮೇಲೆ ಅವರಿಗೆ ಅಪಮೃತ್ಯು ಪರಿಹಾರ ಆಗಿ ಮತ್ತೆ ಆಖ್ಯಾನ ಮುಂದುವರೆದಿದೆ. ಇದು ವಿಪ್ರನ ಮೇಲೆ ಮಾಡಿರತಕ್ಕಂಥ ಒಂದು ದೊಡ್ಡ ಅನುಗ್ರಹ, ಅಪಮೃತ್ಯು ಪರಿಹಾರ. ಇದು ನಮಗೆ ಅಪಮೃತ್ಯುವನ್ನು ಪರಿಹಾರ ಮಾಡತಕ್ಕಂಥದ್ದು. ಇದನ್ನು ಶ್ರವಣ ಮಾಡೋದ್ರಿಂದಲೇ ಅಪಮೃತ್ಯು ಪರಿಹಾರ ಆಗಿ ದೀರ್ಘಾಯುಷ್ಯ ದೊರೆಯುತ್ತದೆ ಅಂತ. ಇನ್ನು ವಿಪ್ರ ಬಹಳ ದರಿದ್ರನಾಗಿದ್ದ ಅಂತ ನಿನ್ನೆಯೂ ಕೂಡ ಬಂತು ಆ ವಿಷಯ. ಅದಕ್ಕೆ ರಾಜರೇ ಹೇಳ್ತಾರೆ, ಆಖ್ಯಾನದಲ್ಲಿ ಬೇಕಾದಷ್ಟು ಶ್ಲೋಕ ಇದೆ, ಕೆಲವೊಂದು ಶ್ಲೋಕನಾದರೂ ಹೇಳಿಕೊಂಡು ವೃಂದಾವನದ ಮುಂದೆ ನರ್ತನ ಮಾಡ್ರಿ, ವಿತ್ತಂತವ ಭವಿಷ್ಯತಿ ಅಂತ. ನಿಮಗೆ ವಿತ್ತ ಬೇಕಾದಷ್ಟು, ಬದುಕಲಿಕ್ಕೆ ಬೇಕಾದಷ್ಟು ವಿತ್ತ ಸಿಗ್ತದೆ. ಇದರಲ್ಲಿ ಹೇಳಿದ್ದು ಶ್ಲೋಕ 22 ಅಧ್ಯಾಯದಲ್ಲಿ ಶತಂ ಶತಂಚ ಪದ್ಯಾನ ಅಂತ 100 ವಿಭಾಗ ಮಾಡಿದ್ದಾರೆ. ಆದರೆ ಅವರೇ ಹೇಳ್ತಾರೆ, ಹಯಗ್ರೀವ ದೇವರು ಸಹಸ್ರ ಪದ್ಯಗಳನ್ನು ಹೇಳಿದ್ದಾರೆ ಅಂತ ಇವರಿಗೆ. ಅದೆಲ್ಲ ಒಂದೊಂದು ಪದ್ಮ ಇದ್ದ ಹಾಗೆ ಅಷ್ಟನ್ನು ಕೂಡ ಇವರು ಹೇಳಿದಾರಂತೆ ರಾಜರು. ಆದರೆ ಬರೆಸುವಾಗ ಮಾತ್ರ ಅದೆಲ್ಲ ರಹಸ್ಯವಾದದ್ದು, ಅಷ್ಟು ಬೇಡ ಅಂತ ಆ ವಿಪ್ರನ ಮುಖದಿಂದ ಆ ವಾಕ್ಯಗಳನ್ನೆಲ್ಲ ಅಪಹಾರ ಮಾಡಿ ಕೆಲವನ್ನು ಮಾತ್ರ ಬರೆಸಿಟ್ಟಿದ್ದಾರಷ್ಟು. ಉಳಿದದ್ದೆಲ್ಲ ಅವರು ರಾಜರು ತಾವೇ ಅದನ್ನು ಗುಹ್ಯ ಅಂತ ಹೇಳಿ ತಾವು ಇಟ್ಕೊಂಡಿದ್ದಾರೆ. ಹಯಗ್ರೀವ ದೇವರು ಹೇಳಿದ್ದನ್ನೇ ಬರೆಸಿರೋದು ಅಂತಾರೆ. ಆದ್ರಿಂದಲೇ ಇದಕ್ಕೆ ಹಯಗ್ರೀವ ಬ್ರಹ್ಮವಿದ್ಯೆ ಅಂತ ಕರೀತಾರೆ. ಅಷ್ಟು ಮುಖ್ಯವಾದದ್ದಿದು. ನಾನು ಎಷ್ಟೋ ಅಪಹಾರ ಮಾಡಿದ್ದೀನಿ, ಉಳಿದವರಿಗೆ ಇದನ್ನೆಲ್ಲ ಧಾರಣೆ ಮಾಡ್ಲಿಕ್ಕೆ ಶಕ್ಯವು. ವಿಪ್ರರು ಅಷ್ಟನ್ನೂ ಧಾರಣೆ ಮಾಡ್ತಾ ಇದ್ರಂತೆ ಸ್ವಪ್ನದಲ್ಲಿ. ಬರೆಸುವಾಗ ಮಾತ್ರ ಕೆಲವು ಕೆಲವು ಬರೆಸಿದ್ದಾರೆ, ಅದು ರಾಜರಷ್ಟೇ ನಿಂತುಕೊಂಡು ಬರೆಸಿದ್ದಾರೆ. ಇದನ್ನ ಹೀಗೆ ಒಂದು ಶ್ಲೋಕ ಹೇಳಿಕೊಂಡು ವೃಂದಾವನದ ಮುಂದೆ ನರ್ತನ ಮಾಡಿದರೆ ಸಾಕು, ನಿಮಗೆ ಬೇಕಾದಷ್ಟು ವಿತ್ತ ಬರ್ತದೆ. ಸಮಸ್ತ ಪಾರಾಯಣ ಮಾಡಿದರೆ ವೃಂದಾವನದ ಮುಂದೆ ನಿಂತುಕೊಂಡು, ಭೀಮಸೇನ ರಾಜಸೂಯಾಗ ಮಾಡುವಾಗ ದಿಗ್ವಿಜಯಕ್ಕೆ ಹೋಗಿ ಎಷ್ಟು ಹಣ ಸಂಪಾದನೆ ಮಾಡಿದನೋ ಅಷ್ಟು ಪುಣ್ಯ ನಿಮಗೆ ಬರ್ತದೆ ಸಮಸ್ತ ಆಖ್ಯಾನ ಪಾರಾಯಣದಿಂದ ಅಂತ ಹೇಳ್ತಾರೆ. ಅದು ನೀವು ದಾರಿದ್ರ್ಯ ಪರಿಹಾರಕ್ಕೆ ಹಾಗೆ ಮಾಡಿ ಸಾಧನೆ ಮಾಡಿಕೊಳ್ಬಹುದು. ಹಾಗೆ ವಿಪ್ರನಿಗೊಮ್ಮೆ ಉದರ ಶೂಲ ಬಂದಾಗ, ಹೊಟ್ಟೆ ನೋವು ಬಂದಾಗ, ಆ ಹೊಟ್ಟೆ ನೋವನ್ನು ಕೂಡ ರಾಜರೇ ಪರಿಹಾರ ಮಾಡಿದ್ದು, ಅದನ್ನು ಕೂಡ ಅವರ ಮೇಲೆ ಮಾಡಿದ ವಾತ್ಸಲ್ಯ ಅಂತ ತಿಳ್ಕೊಳ್ಬೇಕು. ಇಂಥದ್ದು ಯಾರು ಬೇಕಾದ್ರೂ ಮಾಡಬಹುದು. ಕೃತ್ರಿಮ ಅಂತಂದದ್ದಕ್ಕೆ ಅವ್ರು ಹೇಳ್ತಾರೆ, ಏಕೋವಾ ವಕ್ತಿ ಚೇತ್ ಶ್ಲೋಕಂ, ಒಂದು ಶ್ಲೋಕ ಇಂಥದ್ದನ್ನ ಒಬ್ರು ಹೇಳಲಿ ಸಾಕು. ರಚನೆ ಮಾಡಿ ಕವಿತಾ ಮಾಡಿ ಹೇಳೋದಲ್ಲ, ಮುಂದೆ ಏನೇನು ಆಗ್ತಿದೆ ಭವಿಷ್ಯದಲ್ಲಿ, ಅವರು ವೃಂದಾವನಾಚಾರ್ಯರಾಗುವುದು, ಆವಾಗ ವೇದವ್ಯಾಸದೇವರ ವಿಗ್ರಹ ತರುವುದು, ಇಂಥದ್ದನ್ನೇನು ಭವಿಷ್ಯವನ್ನೆಲ್ಲ ಹೇಳಿದ್ದಾರೆ. ಮುಂಚಿತವಾಗಿ ಕಂಡುಕೊಂಡು ಸುಮಾರು 100-180 ವರ್ಷಗಳ ನಂತರ ನಡೆಯೋದನ್ನ ಮುಂಚಿತವಾಗಿ ಕಂಡುಕೊಂಡು ಅದನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ಹೀಗಾಗಬೇಕು ಮುಂದೆ, ಈ ರೀತಿ ಯಾರ್ಯಾರು ವಿರೋಧ ಮಾಡ್ತಾರೆ ತಮಗೆ, ವಿರೋಧ ಮಾಡಿದವರಿಗೆ ಏನಾಗ್ತದೆ, ಯಾರು ಸೇವೆ ಮಾಡಿದ್ದಾರೆ ಅವರಿಗೇನೇನು ಫಲ ಆಗ್ತದೆ, ಇದನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ಇದು ಈ ತರಹದ ಶ್ಲೋಕವನ್ನು ಒಬ್ರು ಹೇಳಲಿ ಸಾಕು, ಒಂದು ಶ್ಲೋಕ ಒಬ್ರು ಹೇಳಲಿ ಅಂತ. ಮಹಾಭಾರತದ ನೆನಪು ಬರ್ತದೆ, ವೇದವ್ಯಾಸ ದೇವರು ಮಹಾಭಾರತ ರಚನೆ ಮಾಡಿದ್ದು ಹಾಗೆ 100,000 ಶ್ಲೋಕ ಮಹಾಭಾರತ ರಚನೆ ಮಾಡಿದ್ರು ವ್ಯಾಸರು. ಕೋಶ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃತ್ ಭವೇತ್, ನನ್ನ ಅನುಗ್ರಹ ಪಾತ್ರನಾದ ವಿಪ್ರ ಈ ರೀತಿ ಶ್ಲೋಕಗಳನ್ನು ಬರೆಸಿದ್ದಾನೆ ಅಂದ್ರೆ ನಾನು ಅವ್ರ ಕನಸಿನಲ್ಲಿ ಹೇಳಿ ಬರೆಸಿದ್ದೀನಿ, ಈ ರೀತಿ ಬೇರೆ ಯಾರಾದರೂ ಮಾಡಲಿ ನೋಡೋಣ ಅಂತ. ಹಾಗೇನಾದರೂ ಒಬ್ರು ಒಂದು ಶ್ಲೋಕ ಈ ಥರದ್ದು ಬರೆಸಲಿ, ಜಲಾಜಾಹರಣಂಚರೇ, ಆ ವಿಪ್ರ ನಿಮ್ಮ ಮನೆಗೆ ಬಂದು ನೀರು ಹೊರ ಹಾಗೆ ಮಾಡ್ತೇನೆ ಅಂತಾರೆ, ನೀರು ಹೊರಿಸ್ತೇನೆ ಬೇಕಾದ್ರೆ ನಿಮ್ಮ ಕೈಯಲ್ಲಿ, ಆ ಥರದ್ದು ಒಂದು ಶ್ಲೋಕ ಹೇಳಿ ಬರೆಸಲಿ. ಅಂದ್ರೆ ಅರ್ಥ ಏನು, ನಾನು ವಿಶೇಷವಾಗಿ ಶಾರದಾದೇವಿ ಆ ವಿಪ್ರನ ವದನದಲ್ಲಿ ಬಂದು ಸನ್ನಿಹಿತಳಾಗುವಂತೆ ಮಾಡಿದ್ದೀನಿ, ಆದ್ರಿಂದ ಅವರು ಆ ರೀತಿ ಶ್ಲೋಕವನ್ನು ಬರೆಸ್ತಾ ಇದ್ದಾರೆ, ನಾನು ಹೇಳಿದ್ದನ್ನು ಗ್ರಹಣ ಮಾಡಿ, ಯಾವುದು ಬೇಡವೋ ಅದನ್ನು ನಾನು ಅಪಹಾರ ಮಾಡಿದ್ದೀನಿ ಅಷ್ಟೇ. ಕರೋಮಿ ಶಾರದಾ ಸನ್ನಿಧಾನಂ ಜಿಹ್ವಾಗತಂತ್ವಹೋ ಅಂತ, ಆ ವಿಪ್ರರ ಜಿಹ್ವೆಯಲ್ಲಿ ಶಾರದಾದೇವಿ ನರ್ತನ ಮಾಡುವ ಹಾಗೆ ಮಾಡಿದ್ದೆ. ಭವತೆ ಅದನುಭಾವಾದ ಎಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯಿತೆ ಪ್ರಾಜ್ಞೆ ಮೌಲಿಹಿ, ಆ ಏಡಮೂಕನು ಕೂಡ ವಾಗ್ಮಿ ಆಗ್ತಾನೆ ಸರಸ್ವತಿ ಸನ್ನಿಧಾನದಿಂದ ಅಂತೇನು ಹೇಳ್ತಾರೆ. ಭವತಿ ಅದನುಭಾವಾದ ಏಡಮೂಕೋಪಿ ವಾಗ್ಮಿ, ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯಿತೆ ಪ್ರಾಜ್ಞೆ ಮೌಲಿಹಿ, ಅಂತ ಶಾರದ ಸನ್ನಿಧಾನ ಬಂದಿರೋದೇ ನನ್ನಿಂದ, ನನ್ನ ಅನುಗ್ರಹದಿಂದ ಆ ವಿಪ್ರನ ಮೇಲೆ ಅನುಗ್ರಹ ಮಾಡಿದ್ದಕ್ಕೆ ಶಾರದಾ ಸನ್ನಿಧಾನ ಬಂದು ಆ ರೀತಿ ಹೇಳಿದ್ದಾರೆ. ಆ ರೀತಿ ನನ್ನ ಅನುಗ್ರಹ ಇಲ್ಲದೇ ಇದ್ರೆ, ನಾನು ಆ ಶಾರದಾ ಸನ್ನಿಧಾನ ತರಿಸದೇ ಇದ್ರೆ ಯಾರಿಗೆ ಹೇಳಲಿಕ್ಕೆ ಸಾಧ್ಯ, ಯಾರು ಬೇಕಾದ್ರೂ ಮಾಡಿಬಿಡ್ಬಹುದು ಈ ತರದ ಕೃತ್ರಿಮ ಶ್ಲೋಕಗಳನ್ನ ಅಂತ ಹೇಳ್ತಿರಲ್ಲ. ಒಬ್ರು ಮಾಡ್ರಿ ಸಾಕು, ಜಲಾದ್ಯಾಹರಣಂ ಚರೇ, ಅವರ ಮನೆಯಲ್ಲಿ ಈ ವಿಪ್ರ ಬಂದು ನೀರು ಹೊರತಾನೆ ಬೇಕಾದ್ರೆ. ಆದ್ರಿಂದ ಇದ್ರ ಬಗ್ಗೆ ಸಂದೇಹ ಪಡಬಾರ್ದು, ಆ ವಿಪ್ರನ ಮೇಲೆ ವಿಶೇಷ ಅನುಗ್ರಹ ಇದೆ ನಂದು ಅಂತ ಅವರಿಗೆ ಅಭಿಪ್ರಾಯ. ಒಂದು ವೇಳೆ ಒಂದೊಂದು ಶಬ್ದ ವ್ಯತ್ಯಾಸ ಆದರೂ ಕೂಡ ಅದರಲ್ಲಿಯೂ ಅರ್ಥ ಇದೆ, ಅದರಲ್ಲಿಯೂ ಅರ್ಥ ಇದೆ, ಕಲ್ಪನೆ ಮಾಡಬೇಕಷ್ಟೆ. ಅದು ಏನು ಅಂತ ಎಲ್ಲದಕ್ಕೂ ಗೊತ್ತಾಗುವುದಿಲ್ಲ. ಒಂದಕ್ಕೆ ಉದಾಹರಣೆ ಹೇಳ್ತಾರೆ, ಜುಹ್ವ ಅಂತ ಒಂದು ಕಡೆ ಶಬ್ದ ಪ್ರಯೋಗ ಮಾಡಿದ್ದಾರೆ ರಾಜರು ಹೇಳಿಸಿದ್ದ ಹಾಗೆ ಕನಸಿನಲ್ಲಿ, ಆದರೆ ವಿಪ್ರರು ಬರೆಸುವಾಗ ಅದನ್ನು ಮಾರನೇ ದಿವಸ ಜುಹ್ವ ಅಂತ ಹೇಳುವಲ್ಲಿ ದಹ ಅಂತ ಬರೆಸಿಬಿಟ್ಟಿದೆ. ರಾಜರು ಹೇಳ್ತಾರೆ, ದಹ ಅಂತ ಬರೆಸಿದ್ದೀರಿ ನೀವು, ಜುಹ್ವ ಅನ್ನೋ ಶಬ್ದ ನಾನು ಹೇಳಿದ್ರೆ ದಹ ಅಂತ ಬರೆಸಿದ್ದೀರಿ, ಅದರಿಂದ ಒಂದು ದಹನ ಆಗುವ ಸಂಭವನೂ ಉಂಟು. ನಿಮ್ಮ ಬಾಯಿಲಿ ಬಂದದ್ದು ಯಾವುದೋ ಒಂದು ಮಾತು ಬಂತು, ಅದು ಹುಸಿಯಾಗಿ ವ್ಯರ್ಥವಾಗಿ ಹೋಯಿತು ಅಂತ ಆಗೋದಿಲ್ಲ, ಅದರಿಂದ ಏನೋ ಒಂದು ಪರಿಣಾಮ ಆಗ್ತದೆ, ದಹನ ಆಗ್ತದೆ ಅಂತ. ಆಯ್ತಂತೆ ದಹನ, ಒಂದ್ಸಲ ಮಠಕ್ಕೆ ಬೆಂಕಿ ಬೀಳೋ ಪ್ರಸಂಗ ಬಂದಿತ್ತಂತೆ. ಆಗ ವೃಂದಾವನಾಚಾರ್ಯರು ಆ ಕಾಲದಲ್ಲಿ, ಅವರ ಕಾಲದಲ್ಲಿ ವಿಶ್ವಪ್ರಿಯರಾದಾಗ, ಆ ವೃಂದಾವನಾಚಾರ್ಯರಾದಾಗ ಆ ಕಾಲದಲ್ಲಿ ಮಠಕ್ಕೆ ಬೆಂಕಿ ಬಿದ್ದರೆ ಎರಡು ಕೈ ಎತ್ತಿ ಭಗವಂತನ ಪ್ರಾರ್ಥನೆ ಮಾಡಿ ಆ ಬೆಂಕಿ ಇನ್ನೊಂದು ಕಡೆ ಹೋಗಿ ಶತ್ರುಗೇಹಕ್ಕೆ ಹೋಗುವ ಹಾಗೆ ಮಾಡಿದರು. ಅದು ವಿಶ್ವಪ್ರಿಯ ವಿಲಾಸದಲ್ಲಿ ಕೂಡ ಮಠಕ್ಕೆ ಬೀಳೋ ಬೆಂಕಿಯನ್ನು ಇನ್ನೊಂದು ಕಡೆ ತಿರುಗಿಸಿಬಿಟ್ರಂತೆ. ಭೀಮಸೇನ ದೇವರ ಕೆಲಸದ ಹಾಗೆ ಬರ್ತದೆ. ಅವರು ಏಕಚಕ್ರ ನಗರದಲ್ಲಿರುವಾಗ ಬೆಂಕಿ ಬಿದ್ದಿತ್ತಂತೆ. ಅದು ಬೆಂಕಿ ಅಂದ್ರೆ ಹಿಂಗೆ ಹಬ್ತಾ 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 ಬರ್ತದೆ. ಒಬ್ಬ ಕುಂಬಾರನ ಮನೆಗೆ ಬೆಂಕಿ ಬೀಳೋ ಪ್ರಸಂಗ ಅದು ಅಲ್ಲಿಗೆ ಹಬ್ಬುತ್ತಿತ್ತು. ಅಷ್ಟೊತ್ತಿಗೆ ಭೀಮಸೇನ ದೇವರಿಗೆ ಗೊತ್ತಾಯಿತು, ಆ ಮನೆನೇ ಕಿತ್ತು ಇನ್ನೊಂದು ಖಾಲಿ ಸೈಟಲ್ಲಿ ಇಟ್ಬಿಟ್ಟು, ಆ ಕಡೆ ಯಾವುದೋ ಇತ್ತು ಆ ಮನೆಗೆ ಮನೆನೇ ಕಿತ್ತಿಟ್ರಂತ. ಅಂಥ ಶಕ್ತಿ ಭೀಮಸೇನ ದೇವರು. ಆವಾಗಲೇ ಆ ಕುಂಬಾರ ದೊಡ್ಡ ಗಡಿಗೆ ಮಾಡಿಕೊಟ್ಟನಂತ. ಅದೊಂದು ದೊಡ್ಡ ಹಾಲ್ ಇದ್ದಾಗಿತ್ತಂತ ಆ ಗಡಿಗೆನೆ, ಅಷ್ಟು ದೊಡ್ಡ ಎಷ್ಟು ಬೇಕಾದ್ರೆ ಬಿಟ್ಟು. ನೀವು ಇಂಥ ಕೆಲಸ ಮಾಡಿದ್ದಕ್ಕೆ ನಿಮ್ಗೆ ಅಂಥ ಗಡಿಗೆನ ಕೊಡಬೇಕು ಅಂತ ಕೊಟ್ಟಿದ್ದಂತೆ. ಹಾಗೆ ಆ ಬೆಂಕಿ ಬೀಳೋ ಪ್ರಸಂಗವನ್ನು ಈ ರೀತಿ ತಪ್ಪಿಸಿದ್ರು ಭೀಮಸೇನ ದೇವರು. ಇವರು ವೃಂದಾವನಾಚಾರ್ಯರು ಮಠಕ್ಕೆ ಬೆಂಕಿ ಬೀಳುವಂತಹ ಪ್ರಸಂಗ ಇದ್ದದ್ದನ್ನ ಅದನ್ನ ಪ್ರಾರ್ಥನೆ ಮಾಡಿ, ಭಗವಂತನ ಪ್ರಾರ್ಥನೆ ಮಾಡಿ ಅದು ಇನ್ನೊಂದು ಕಡೆ ಹಬ್ಬಿತ್ತಂತೆ. ಈ ಕಡೆ ಬರೋ ಬೆಂಕಿ ಮತ್ತೊಂದು ಕಡೆ ಹಬ್ತಾ ಹಬ್ತಾ ಅವರ ಶತ್ರುಗಳ ಮನೆಗೆ ಹೋಗಿಬಿಡ್ತಂತೆ. ಅದು ದಹ ಅಂತ ಹೇಳಿದ್ದಕ್ಕೆ ಆ ರೀತಿ ಆಗಿದೆ. ಇದೆಲ್ಲ ರಾಜರ ಅನುಗ್ರಹ. ಹಾಗೆ ಇನ್ನೂ ಬೇಕಾದಷ್ಟು ಅವರಿಗೆ ಜಮೀನು ಕೊಟ್ಟದ್ದನ್ನು ಅಪಹಾರ ಮಾಡಿದ್ದನ್ನ ಪರಿಹಾರ ಮಾಡಿದ್ದಾರೆ. ಮುಂಚಿತವಾಗಿ ಹೇಳಿ ಜಮೀನು ಅಪಹಾರ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ, ಅದನ್ನೆಲ್ಲ ತಪ್ಪಿಸ್ಬೇಕು ಅಂತ. ಬೇರೆ ಬೇರೆ ವ್ಯಕ್ತಿಗಳಿಗೆ ಕೊಟ್ಟಿರ್ತಕ್ಕಂತಹ ಕೆಲವು ಆದೇಶಗಳು, ವಿಠಲ ಅಂತ ಅವರದ್ದು ಉಲ್ಲೇಖ ಇದೆ. ಆ ವಿಠಲ ಅನ್ನುವರು ಒಂದು ಪ್ರತಿಜ್ಞೆ ಮಾಡಿದ್ರಂತೆ, ಯಾರು ನನ್ನನ್ನು ಏನು ಕೇಳ್ತಾರೋ ಕೊಟ್ಟು ಬಿಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರು. ಕೇಳಿದವರಿಗೆ ಬೇಡಿದವರಿಗೆಲ್ಲ ಕೊಡ್ತೇನೆ, ಅವ್ರು ಏನು ಬೇಡಿದ್ರು ಕೊಡ್ತೇನೆ. ಹಾಗೆ ಎಷ್ಟೋ ಜನ ಅಯೋಗ್ಯರು ಇವರ ಮನೆ ಕಾದು ಅವರು ಪೂಜೆ ಮುಗಿಸ್ಕೊಂಡು ಬರುವಾಗ ಅನೇಕ ಅಯೋಗ್ಯರೆಲ್ಲ ಬಂದು ಅದು ಬೇಕು ಇದು ಬೇಕು ಅಂತ ಬೇಡ್ಕೊಂಡು ಹೋಗ್ತಾ ಇದ್ರು. ಆಗ ಇದರಿಂದ ಪಾಪ ಬರುವ ಸಂಭವ ಉಂಟು. ದುಷ್ಟರಿಂದ ಅಸಜ್ಜನರಿಂದ ಪ್ರತಿಗ್ರಹ ಮಾಡಬಾರದು. ಅಸತ್ ಪ್ರತಿಗ್ರಹನೂ ತಪ್ಪು, ಅಸಜ್ಜನರಿಗೆ ದಾನವೂ ತಪ್ಪು. ಸತ್ಪಾತ್ರದಲ್ಲಿ ದಾನ ಮಾಡಬೇಕು. ಅದಕ್ಕೆ ಎಷ್ಟೆಷ್ಟೋ ಜನರಿಗೆ ಭಗವಂತನ ತತ್ವಜ್ಞಾನ ಇಲ್ಲ, ಅಂಥ ಜ್ಞಾನಶೂನ್ಯರಿಗೆಲ್ಲ ದಾನ ಮಾಡ್ತಾ ಇದ್ರಂತ. ಅವರಿಗೆ ಉಪದೇಶ ಮಾಡಿದ್ದಾರೆ, ನೀವಿಂಥ ಪ್ರತಿಜ್ಞೆ ಎಲ್ಲ ಮಾಡಿ ಹೀಗೆ ದಾನ ಮಾಡತಕ್ಕಂಥದ್ದು ಸರಿಯಲ್ಲ, ಇದರಿಂದ ಪಾಪ ಬರ್ತದೆ. ಆ ಪಾತ್ರ ನೋಡಿ ದಾನ ಮಾಡಬೇಕು. ಅಂಥ ಪಾಪ ಬರೋದನ್ನ ಅದನ್ನು ನನ್ನನ್ನು ಉಪಾಸನೆ ಮಾಡಿ ಆಖ್ಯಾನ ಪಾರಾಯಣ ಮಾಡಿ ಪರಿಹಾರ ಮಾಡಿಕೊಳ್ಳ್ರಿ ಅಂತ ಹೇಳಿದ್ರು. ಶೇಷ ಅಂತ ಒಬ್ರು ಆ ಆಖ್ಯಾನೋಕ್ತ ವ್ಯಕ್ತಿಗಳು, ಅವರಿಗೆ ಒಂದ್ಸಲ ಭವಿಷ್ಯ ನೋಡಿದ್ರಂತೆ. 5 ಜನ ಮಕ್ಕಳಾಗ್ತಾರೆ ನಿಮಗೆ ಅಂತ ಭವಿಷ್ಯ ನೋಡಿದ್ರಂತೆ ರಾಜು. ಆದ್ರೆ ಅವ್ರಿಗೆ 5 ಜನ ಮಕ್ಕಳು ಆಗಿಲ್ವಲ್ಲ ಅಂತ ಸಂದೇಹ ಅವರಿಗೂ ಬಂದಾಗ, ಅದಕ್ಕೆ ರಾಜರೇ ಅದಕ್ಕೊಂದು ಪುನಃ ಪರಿಹಾರ ಹೇಳ್ತಾರೆ. 5 ಜನ ಮಕ್ಕಳಾಗ್ತಾರೆ ಅಂತ ನಾನು ಹೇಳಿದ್ದು ಅದೆಲ್ಲ ಈ ಶಬ್ದಗಳೆಲ್ಲ ಬಹಳ ಗುಶ್ಯಾರ್ಥದಿಂದ ಕೂಡಿರ್ತಕ್ಕಂಥದ್ದು. 5 ಜನ ಮಕ್ಕಳು ಅಂದ್ರೆ ಅರ್ಥ ಏನು? ಆ ಪಂಚ ವೃಂದಾವನಗಳಿದೆಯಲ್ಲ ಸೋದೆಯಲ್ಲಿ, ಆ ಪಂಚ ವೃಂದಾವನನೇ 5 ಮಕ್ಕಳು ಅಂತ ಹೇಳಿದ್ರು. ಅದು ಹೇಗೆ ಪಂಚ ವೃಂದಾವನಗಳು ಪಂಚಪುತ್ರ ಅಂದ್ರೆ ಆಗೋದು ಹೇಗೆ? ಪುತ್ರ ಅಂತಂದ್ರೆ ಪುತ್ ಅಂದ್ರೆ ನರಕ, ತರ ಅಂತಂದ್ರೆ ಕಾಪಾಡೋದು. ಆ ಪಂಚ ವೃಂದಾವನಗಳ ಸೇವೆ ಮಾಡಿಬಿಟ್ರೆ ನೀವು ನರಕಕ್ಕೆ ಬೀಳೋದನ್ನ ತಪ್ಪಿಸ್ಕೊಳ್ತೀರಿ, ಎಲ್ಲ ಪಾಪಕ್ಕೆ ಅದು ಪ್ರಾಯಶ್ಚಿತ್ತ. ಆದ್ರಿಂದ ಆ ಪಂಚ ವೃಂದಾವನಗಳೇ ಪಂಚಪುತ್ರರು ನಿಮಗೆ, ಈ ದೃಷ್ಟಿಯಲ್ಲಿ ನಾನು ಹೇಳಿದ್ದು ಅಂತ ಅದಕ್ಕೆ ಸಮರ್ಥನೆ ಮಾಡಿಕೊಂಡಿದ್ದ. ಅದರಿಂದ ನಮ್ಮ ಮಾತು ಸುಳ್ಳಾಯಿತು ಅಂತ ಯಾರೂ ಕೂಡ ಭಾವಿಸೋ ಹಾಗಿಲ್ಲ. ಬೇರೆ ಬೇರೆ ಗಂಭೀರವಾದ ಅರ್ಥದಲ್ಲಿ ಪ್ರಯೋಗ ಮಾಡಿರ್ತಾರೆ. ಆ ಶೇಷ ಅನ್ನೋ ವ್ಯಕ್ತಿಗಳಿಗೂ ಕೂಡ ಅವರ ಚರಿತ್ರೆನೂ ಹೇಳ್ತಾರೆ. ಹಿಂದೆ ಕೂರ್ಮ ಅನ್ನತಕ್ಕಂಥ ಒಬ್ಬ ರಾಜ ಆಗಿದ್ರಂತೆ ಆ ಶೇಷ ಅನ್ನೋರು. ಆವಾಗ ಆ ರಾಜನಾಗಿದ್ದಾಗ ಸ್ತ್ರೈಣ ಸ್ತ್ರೀಲೋಲುಪನಾಗಿದ್ದಂತೆ. ಸಂಧ್ಯಾಕಾಲದಲ್ಲಿ ಸ್ತ್ರೈಣನಾಗಿ ನರ್ಮದಾ ನದಿ ಜಲದಲ್ಲಿ ವಿಹಾರ ಮಾಡ್ತಾ ಇದ್ದಾನಂತೆ. ಯಾರೋ ಒಬ್ರು ಹೋಗಿ ಅಣಿಮಾಂಡವ್ಯರು ಅಂತ ಅಲ್ಲಿ ಒಂದ್ ಕಡೆ ತಪಸ್ಸು ಮಾಡ್ತಾ ಇದ್ರಂತೆ ಋಷಿಗಳು. ಅವರಿಗೆ ತಿಳಿಸಿದ್ರು, ಈ ಕೂರ್ಮರಾಜ ಹೀಗೆ ಸ್ತ್ರೈಣನಾಗಿ ನದಿಯಲ್ಲಿ ಸಂಧ್ಯಾ ಕಾಲದಲ್ಲಿ ತನ್ನ ಕರ್ತವ್ಯ ಬಿಟ್ಟು ನದಿ ಜಲ ವಿಹಾರ ಮಾಡ್ತಾ ಇದ್ದಾನೆ ಸ್ತ್ರೀಯರೊಂದಿಗೆ. ಅಣಿಮಾಂಡವ್ಯರು ಅವನಿಗೆ ಶಾಪ ಕೊಟ್ಟರು, ನಿಷಿದ್ಧವಾದ ಈ ರೀತಿ ಕೃತ್ಯ, ಜಲ ವಿಹಾರ ಮಾಡ್ತಾ ಇದ್ದಿ ಸ್ತ್ರೀಣನಾಗಿ ಅಂತ ಶಾಪ ಕೊಟ್ಟರು. ಆಮೇಲೆ ಆ ಕೂರ್ಮ ನಾಮಕ ರಾಜ ಅವರಿಗೆ ಹೇಳಿದ್ದಾರು ಅಂತ ಹುಡುಕಿದನಂತೆ. ಚಾಡಿ ಹೇಳಿಕೊಟ್ಟವ್ರು ಯಾರು ಅಂತ, ವಸುಹೋತ್ರ ಅಂತ ಒಬ್ಬ ಬ್ರಾಹ್ಮಣ ಅಂತ ಗೊತ್ತಾಯಿತು. ಆಗ ಆ ಕೂರ್ಮ ನಾಮಕ ರಾಜ, ಅವನ ರಾಜನಾದ್ರಿಂದ ದುರಹಂಕಾರ ಇತ್ತು, ಬೇಕಾದಷ್ಟು ಅಧಿಕಾರ ಶಕ್ತಿ ಇತ್ತು. ಆ ಬ್ರಾಹ್ಮಣನಿಗೆ ಕಣ್ಣು ಕಿತ್ತಿಸಿ ಕಾರಾಗೃಹದಲ್ಲಿ ಹಾಕಿ ಯಾರು ವಸುಹೋತ್ರ ಅನ್ನೋ ಬ್ರಾಹ್ಮಣನಿಗೆ ಇಷ್ಟೆಲ್ಲ ಶಿಕ್ಷೆ ಕೊಟ್ಟನಂತೆ. ಅವರೇ ಶೇಷ ಅನ್ನೋ ಹೆಸರಿನಿಂದ ಹುಟ್ಟಿದ್ದಾರೆ ಆ ಕೂರ್ಮ ನಾಮಕ ರಾಜ. ಆವಾಗ ಮಾಡಿದಂಥ ಬ್ರಾಹ್ಮಣ ದ್ರೋಹದಿಂದಲೇನೆ ಈಗಲೂ ಕೂಡ ಜ್ಞಾನ ಚಕ್ಷುಸಿಲ್ಲ, ಕಣ್ಣು ಭಾಷ್ಯ ಚಕ್ಷುಸು ಕೂಡ ಒಂದು ಕಣ್ಣಿದ್ದಿಲ್ಲಂತೆ. ಇಷ್ಟೆಲ್ಲ ಅವ್ರದ್ದು ಅಪರಾಧ ಇತ್ತು. ಆದರೂ ಕೂಡ ಇಷ್ಟೆಲ್ಲ ಇದ್ರೂ ಆಖ್ಯಾನದಲ್ಲಿ ಅವರಿಗೆ ಬಹಳ ಆಸಕ್ತಿ, ವೃಂದಾವನ ಆಖ್ಯಾನದಲ್ಲಿ ಆಸಕ್ತಿ ಇದ್ದದ್ರಿಂದ ಅವರನ್ನು ನಾನು ಉದ್ಧಾರ ಮಾಡ್ತೇನೆ ಅಂತ 15ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಇದೆಲ್ಲ ಆಖ್ಯಾನದ ಮಹಿಮೆ, ಎಷ್ಟೆಷ್ಟು ನಮಗೆ ಫಲ ಸಿಗ್ತದೆ ಅಂತನ್ನೋದು. ಅದರಂತದೆ 15ನೇ ಅಧ್ಯಾಯದಲ್ಲಿ ಇನ್ನೊಂದು ಪ್ರಾರ್ಥನಾ ಶ್ಲೋಕ ಹೇಳಿದ್ದಾರೆ, ರಾಮದೇವರ ಪ್ರಾರ್ಥನಾ ಶ್ಲೋಕ. ಅದು ತಮ್ಮ ವೃಂದಾವನದಲ್ಲೇ ಸನ್ನಿಧಿ, ರಾಮದೇವರು ಬೇರೆ ಎಲ್ಲೂ ಅಲ್ಲ, ವೃಂದಾವನದಲ್ಲಿ ರಾಮದೇವರ ಸನ್ನಿಧಾನನೂ ಇದೆ, ಹನುಮಂತನ ಸನ್ನಿಧಾನ ಇದೆ. ಆ ವೃಂದಾವನದಲ್ಲಿರ್ತಕ್ಕಂಥ ರಾಮಚಂದ್ರದೇವರ ಸ್ತೋತ್ರ ಮಾಡಿ ಒಬ್ಬ ರಾಜನಿಗೆ ಪರಮಾನುಗ್ರಹ ಮಾಡಿದ್ದಾರೆ. 15ನೇ ಅಧ್ಯಾಯದ ಆ ಪ್ರಾರ್ಥನಾ ಶ್ಲೋಕ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಹಳ ಚೆನ್ನಾಗಿಯೂ ಇದೆ ಆ ಶ್ಲೋಕ, ಒಳ್ಳೆ ಪ್ರಾಸಬದ್ಧವಾಗಿ ಎಲ್ಲವೂ ಪ್ರಾಸಬದ್ಧವಾದ ಶ್ಲೋಕಗಳೇ. ಅದು ಶ್ಲೋಕ ನೋಡಿದ್ರೆ ಇದು ವಾದರಾಜರದ್ದು ಅಂತ ಹೇಳಲಿಕ್ಕೆ ಬರೋ ಹಾಗೆ ಇದೆ ಆ ಶ್ಲೋಕಗಳಲ್ಲಿ. ಅವರೇನಾದರೂ ಶ್ಲೋಕ ಮಾಡಿದರೆ ಪ್ರಾಸ ಇಲ್ಲದ ಶ್ಲೋಕ ಮಾಡಲಿಕ್ಕೆ ಅವರಿಗೆ ಬರೋದಿಲ್ಲ. ಅಷ್ಟು ಪ್ರಾಸಬದ್ಧವಾಗಿ ಬ್ರಹ್ಮವಾಗೇ ಮಾಡಬೇಕು. ಆ ರೀತಿ ಶ್ಲೋಕ ನೋಡಿದ್ರೆ ಗೊತ್ತಾಗ. ರಾಮಚಂದ್ರ ವರಭೂಪತಿ ಸಾಂದ್ರ ಪ್ರೇಮ ವಂದ್ಯ ಚರಣೋ ರಘುಪೇಂದ್ರ ಬ್ರಹ್ಮರುದ್ರ ಮರುದಿಂದ್ರ ಸುರೇಂದ್ರ ರಾಧ್ಯ ರಾಜ್ಯ ವರದೋಷಿ ನರೇಂದ್ರ. ಇದು ರಾಮದೇವರ ಪ್ರಾರ್ಥನಾ ಶ್ಲೋಕ. ತದ್ದತ್ತ ತದ್ರಾಜ್ಯಭೂತಿಂ ಕಮಲಾಲಯ ಪಾಲಯ ತೇನ ಸಂಪೂಜಿತೋ ನಿತ್ಯಂ ಸ್ವಾಲಯಂ ನೈವ ಚಾಲಯ. ಅಂದರೆ ಒಬ್ಬ ರಾಜರು ಬ್ರಾಹ್ಮಣರಿಗೊಬ್ಬರಿಗೆ ಒಂದು ಗ್ರಾಮವನ್ನೇ ದಾನ ಮಾಡಿದ್ರಂತೆ. ಒಬ್ಬ ರಾಜನ ಕೈಯಿಂದ ವಾದರಾಜ ಸ್ವಾಮಿಗಳೇ ಕೊಡಿಸಿದ್ದು, ತಾವೇ ಕೊಡಿಸಿದ್ರಂತೆ. ಅಹಂ ಪ್ರೇರಯಿತ ಅಂತಾರೆ, ನಾನೇ ಪ್ರೇರಣೆ ಮಾಡಿ ಕೊಡಿಸಿದ್ದು ಆ ಗ್ರಾಮದಾನ. ಆದರೆ ಮಧ್ಯಸ್ಥರು ಮಧ್ಯದವರು ಅಂತ ಇರ್ತಾರಲ್ಲ, ಅವರೆಲ್ಲ ಆ ಬ್ರಾಹ್ಮಣನಿಗೆ ಅದು ದಕ್ಕದೇ ಇದ್ದ ಹಾಗೆ ಮಾಡಿಬಿಟ್ರಂತೆ. ಅಹಂ ಪ್ರೇರಯಿತ ಪೂರ್ವ ರಾಜಾನಂ ಶೈವಮೇವಚ ಶೈವ ಮುದ್ರಾಂಕಿತ ಗ್ರಾಮ ಮಧ್ಯಸ್ಥಂ ವಾಮ ನೇರಿತಂ ಸುಕ್ಷೇತ್ರ ಮದದಾಂ ಪುತ್ರ ತತ್ರ ದೃಷ್ಟಿಂಕರೋತಿಯ. ಹೀಗೆ ಆ ರಾಜ್ಯ ದಕ್ಕಲಿಲ್ಲ, ಅದಕ್ಕೆ ಇನ್ನೊಬ್ಬ ಎರಡನೇ ರಾಜ ಒಬ್ಬ ವಿಘ್ನ ಮಾಡಿದ. ಅವನಿಗೆ ಸಾಕಷ್ಟು ಶಿಕ್ಷೆ ಆಯಿತು, ಅವನು ನರಕಕ್ಕೆ ಬಿದ್ದ, ಅದೆಲ್ಲ ಆಯಿತು. ಅದನ್ನು ಆಮೇಲೆ ಮೂರನೇ ರಾಜನಿಗೆ ಅವರೇ ಕೊಡಿಸಿದ್ರಂತೆ. ರಾಜು ಕೊಡಿಸಿ ಆ ರಾಜ್ಯ ಆ ಗ್ರಾಮ ಅವನಲ್ಲಿ ಸ್ಥಿರವಾಗಿರಲಿಕ್ಕೆ, ಆ ರಾಜನಿಗೆ ಕಲ್ಯಾಣ ಆಗಲಿಕ್ಕೆ ರಾಮದೇವರನ್ನ ಪ್ರಾರ್ಥನೆ ಮಾಡಿದಂತಹ ಶ್ಲೋಕ ಇದು. ಹೀಗೆ ಪ್ರಾರ್ಥನೆ ಮಾಡಿ ಅವನ ರಾಜ್ಯ ಅವನ ಗ್ರಾಮ ಎಲ್ಲವೂ ಸ್ಥಿರವಾಗಿ ಉಳಿಯುವಂತೆ ಅನುಗ್ರಹ ಮಾಡಿದ್ದಾರೆ ಆ ರಾಮಚಂದ್ರ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು. ಇದು ಯೋಗ ಕ್ಷೇಮಕ್ಕೆ, ಇಲ್ಲದೇ ಇದ್ದದ್ದು ಲಾಭ ಆಗಬೇಕು, ಲಬ್ಧವಾದದ್ದು ಸ್ಥಿರವಾಗಿರಲಿಕ್ಕೆ ಈ ರಾಮಚಂದ್ರ ದೇವರ ಪ್ರಾರ್ಥನಾ ಶ್ಲೋಕ ಇದು. ಅದನ್ನು ಮಾಡಿ ಅನುಗ್ರಹ ಮಾಡಿಕೊಂಡು. ಶೇಷಾದ್ರಿ ಪಂಡಿತ ಅಂತ ಒಬ್ರು, ಅವರ ಚರಿತ್ರೆನೂ ಇದರಲ್ಲಿ ಬರ್ತದೆ. ಅವರು ಕೂಡ ಈ ಆಖ್ಯಾನದಿಂದಲೇನೆ, ರಾಜರ ಅನುಗ್ರಹದಿಂದಲೇ ಉದ್ಧಾರ ಆದವು. ಅವರು ಯಾರು ಶೇಷಾದ್ರಿ ಪಂಡಿತರು ಅಂತಂದ್ರೆ, ಸೋದಾಮಠಕ್ಕೆ ಸೇರಿದಂಥ ಒಂದು ನರಸಿಂಹದೇವರ ಗುಡಿಯಂತೆ, ಅದರ ಅಧಿಕಾರಿಗಳು, ಆ ದೇವಾಲಯದ ಅಧಿಕಾರಿಗಳು. ಆದರೆ ಅವರು ಸ್ಮಾರ್ತರಾಗಿದ್ದರಂತೆ, ಅದ್ವೈತ ಪಂಡಿತರು. ಅದು ವ್ಯಾಕರಣ ತರ್ಕ ಅದರಲ್ಲೆಲ್ಲ ಒಳ್ಳೆ ನೈಪುಣ್ಯ ಇತ್ತಂತೆ, ಸ್ವಲ್ಪ ಶಾಠ್ಯವೂ ಕೂಡ ಇತ್ತು. ಆ ದೇವಾಲಯದ ಪ್ರಧಾನ ಅಧಿಕಾರಿಗಳಾಗಿದ್ದರಂತೆ. ಬರೀ ಅದ್ವೈತಗಳಿಗೆ ಸನ್ಮಾನ ಮಾಡೋದು, ಅದ್ವೈತಗಳಿಗೆ ಪೋಷಣ ಕೊಡೋದು, ಭಸ್ಮಧಾರಣೆ ಮಾಡೋದು, ಇದೆಲ್ಲ ಮಾಡಿಕೊಂಡಿದ್ದರಂತೆ. ಅವರು ಒಮ್ಮೆ ಸತ್ಯಧರ್ಮ ತೀರ್ಥರ ಕೈಯಿಂದ ಅವರ ಜೊತೆಗೆ ವಾದ ಆಗಿ ಅಲ್ಲಿ ಅವರ ಹತ್ತಿರ ಸೋತು ಹೋಗಿಬಿಟ್ರು, ಸತ್ಯಧರ್ಮದಿಂದ ಸೋತಿದ್ದಾರೆ. ಆಮೇಲೆ ಅವರಿಗೆ ಬಹಳ ಪಶ್ಚಾತ್ತಾಪ ಆಯಿತು, ಬಹಳ ವ್ಯಥೆ ಆಯಿತು. ರಾಜರು ಬಹಳ ಶ್ರೇಷ್ಠರು, ವಿಶೇಷ ಅನುಗ್ರಹ ಮಾಡತಕ್ಕಂಥವರು ಅಂತ ತಿಳ್ಕೊಂಡು ಆಮೇಲೆ ಅವರು ರಾಜರ ಸೇವೆ ಮಾಡಿ ಅವರಿಂದ ಉದ್ಧಾರ ಆದರು. ಏನು ರಾಜರ ಸೇವೆ ಮಾಡೋದು ಅಂದರೆ, ಯತಃ ಪ್ರಾತಃ ಸಮುತ್ಥಾಯ ಮಾಂ ಗುರುಂ ಸ್ಮರತು ಪ್ರಿಯಂ. ಬಹಳ ಪಶ್ಚಾತ್ತಾಪ ಪಟ್ಟು ಕೇಳಿಕೊಂಡಾಗ ರಾಜರೇ ಈ ರೀತಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಬೆಳಿಗ್ಗೆದ್ದು ಉಷಃಕಾಲದಲ್ಲಿ ಆಖ್ಯಾನ ಪಾರಾಯಣ ಮಾಡಬೇಕು, ಅದು ಬಹಳ ಶ್ರೇಷ್ಠ ಅಂತ. ಉಷಃಕಾಲದಲ್ಲಿ ಪಾರಾಯಣ ಮಾಡಿಬಿಟ್ರೆ ನಿಮಗೆ ನನ್ನನ್ನು ಸ್ಮರಣೆ ಮಾಡ್ರಿ, ಇದರ ಮೂಲಕ ನಿಮಗೆ ಎಲ್ಲ ಶ್ರೇಯಸ್ಸಾಗ್ತದೆ. ಹಾಗೆ ಏಕಾದಶಿ ಅನುಷ್ಠಾನ ಮಾಡಬೇಕು, ಊರ್ಧ್ವ ಪುಂಡ್ರಧಾರಣೆ ಮಾಡಬೇಕು, ಇದನ್ನೆಲ್ಲ ಉಪದೇಶ ಮಾಡಿ ಆಖ್ಯಾನದಲ್ಲೇ ಬರ್ತದೆ. ಅದನ್ನೆಲ್ಲ ಉಪದೇಶ ಮಾಡಿ ಮಾಸಿ ಮಾಸಿ ಅಂತಿದೆ ಆಖ್ಯಾನದಲ್ಲಿ. ಆ ಮಾಸಿ ಮಾಸಿ ಅನ್ನೋದಕ್ಕೆ ಪ್ರತಿಯೊಂದು ಪಕ್ಷದಲ್ಲಿ ಅಂತಿಟ್ಟುಕೊಂಡು ಪಕ್ಷಾವಯ ಮಾಸ ಅಂತಲೇ ಇದೆ. ಮಾಸ ಮಾಸದಲ್ಲಿ ಒಂದು ಉಪವಾಸ ಮಾಡಿರಿ ಅಂತ ಅರ್ಥ ಅಲ್ಲ. ಪಕ್ಷ ಪಕ್ಷದಲ್ಲಿ ಉಪವಾಸ ಮಾಡಿ ಇದನ್ನು ಪಾರಾಯಣ ಮಾಡಿ ನೀವು ಆ ಸತ್ಯಧರ್ಮದಿಂದಲೇ ವಿಶೇಷವಾದ ಅನುಗ್ರಹ ಪಡೀರಿ ಅಂತ ಸೂಚನೆ ಕೊಟ್ಟರಂತೆ. ಅವರು ಉದ್ಧಾರ ಆಗಿದ್ದಾರೆ, ಈ ಆಖ್ಯಾನವನ್ನು ಪಾರಾಯಣ ಮಾಡಿ ಹೀಗೆ ಶೇಷಾದ್ರಿ ಪಂಡಿತರನ್ನು ಉದ್ಧಾರ ಮಾಡಿದಂತಹ ಪ್ರಸಂಗ ಇದೆಲ್ಲ ನೋಡ್ತೇವೆ. ವೃಂದಾವನದ ಮಹಿಮೆ ಅದಂತೂ ಆರಂಭದಲ್ಲಿ ಸಾಕಷ್ಟು ವೃಂದಾವನದ ಮಹಿಮೆ ಹೇಳಿದ್ದಾರೆ. ಎಲ್ಲ ತೀರ್ಥಗಳ ಸನ್ನಿಧಾನ, ತ್ರಿಕೋಟಿ ದೇವತೆಗಳ ಮೂವತ್ತ್ಮೂರು ಕೋಟಿ, ತ್ರಯಸ್ತ್ರಿಂಶತ್ ಕೋಟಿ, ನಾನು 33 ಕೋಟಿ ದೇವತೆಗಳ ಸನ್ನಿಧಾನ, ಅವರೆಲ್ಲ ಬಂದು ಇಲ್ಲಿ ಸನ್ನಿಹಿತರಾಗಿರೋದು. ಎಲ್ಲ ತೀರ್ಥಾಭಿಮಾನಿಗಳು, ಎಲ್ಲ ಕ್ಷೇತ್ರಾಭಿಮಾನಿಗಳು, ಪರ್ವತಾಭಿಮಾನಿಗಳು, ಅದೆಲ್ಲದರ ಸನ್ನಿಧಾನ ಇದೆ ಅಂತನ್ನೋ ವಿಚಾರ. ಮತ್ತೆ ಪಂಚಪರ್ವಗಳಲ್ಲಿ ಪೂಜೆ ಮಾಡಬೇಕು, ವಿಶೇಷವಾಗಿ ಪಂಚಪರ್ವ ಪೂಜೆ. ಪರ್ವ ಅಂದರೆ ಪರಿಪೂರ್ಣವಾದ ಫಲ ಕೊಡೋ ಕಾಲಕ್ಕೆ ಪರ್ವಕಾಲ ಅಂತಾರೆ. ಪಾಲನ ಪೂರ್ಣಯೋಹ ಅನ್ನೋ ಧಾತುವಿನಿಂದ ನಿಷ್ಪನ್ನವಾದ, ಆದ್ದರಿಂದ ಪರಿಪೂರ್ಣವಾದ ಫಲ ಕೊಡುವ ಕಾಲ ಪೂರ್ಣಿಮಾ. ಆಮೇಲೆ ಅಮಾವಾಸ್ಯ, ಸಂಕ್ರಮಣ, ಏಕಾದಶಿ, ದ್ವಯ, ವೃಂದಾವನದ ಸೇವೆ ಬಹಳ ವಿಶಿಷ್ಟವಾದಂತಹ ಫಲ ಕೊಡ್ತಕ್ಕಂಥದ್ದು. ಇನ್ನೊಂದು ಸೂಚನೆ ಏನಂತಂದರೆ, ಬದರಿಕಾಶ್ರಮದ ವೃತ್ತಾಂತ ಹೇಳ್ತಾ ವೇದವ್ಯಾಸದೇವರ ಸ್ತೋತ್ರ ಮಾಡ್ತಾರೆ. ಬದರಿಯಲ್ಲಿ ವೇದವ್ಯಾಸದೇವರು, ಅದು ಬಹಳ ಚೆನ್ನಾಗಿದೆ ಆ ಸ್ತೋತ್ರವೂ ಕೂಡ. ಬದರಿಗೆ ಹೋದಾಗ ಸರ್ವೈರ್ಗಿರೀಂದ್ರ ಸದನೈ ಮದನೋಪಿ ದಾರೈ ದೂರೀಕೃತಶ್ಚ ಬದರೀ ಪುರವಾಸಿಭಿಸ್ತೈ ಯಸ್ಯಾಶ್ರಯಾತ್ ಸಕಲ ದೈವತ ದೈವತೇಶಂ ವ್ಯಾಸಂ ಸುಶಾಂತ ಮನಿಷಂ ಮನಸಾ ಸ್ಮರಾಮಿ. ವೇದವ್ಯಾಸ ದೇವರ ಸ್ತೋತ್ರ ಅವರು ಮಾಡಿದ್ದು ರಾಮಚಂದ್ರ ದೇವರ ಪ್ರಾರ್ಥನೆ ಹಾಗೂ ಅದು ರಮ್ಯವಾದ ಸ್ತೋತ್ರ. ಸರ್ವೈಹಿ ಗಿರೀಂದ್ರ ಸದನೈಹಿ, ಬದರಿಕಾ ಇದು ಹಿಮಾಲಯ ಪರ್ವತ, ಮೇರು ಪರ್ವತ, ಅಲ್ಲೆಲ್ಲ ಇರ್ತಕ್ಕಂಥ ಋಷಿಗಳು, ಯತಿಗಳು, ಅವರು ಈ ಕಾಮವಾಸನೆಯನ್ನೆಲ್ಲ ದೂರ ಮಾಡಿ ಆ ಕಾಮ ಪೀಡಿತರಾಗದಂತೆ ಕಾಮಬಾಣವನ್ನು ಗೆದ್ದು ಅವರು ತಮ್ಮ ಸಾಧನೆ ಮಾಡಿಕೊಂಡಿದ್ದಾರೆ. ಯಸ್ಯಾಶ್ರಯ, ವೇದವ್ಯಾಸ ದೇವರ ಆಶ್ರಯದಿ. ಸರ್ವೈಹಿ ಗಿರೀಂದ್ರ ಸದನೈಹಿ ಅಪಿದಾರೈಹಿ, ಅಪಿದಾರೈಹಿ ಅಂತಂದ್ರೆ ಋಷಿಗಳು, ಯತಿಗಳು ಅಂತರ್ಥ. ಅಪಿದಾರೈಹಿ ಅಂದ್ರೆ ಯತಿಗಳು, ಯಾಕೆ ಅಂದರೆ ದಾರ ಅಂತಂದ್ರೆ ಪತ್ನಿ, ಅಪಿಶಬ್ದ ಗರ್ಹಾರ್ಥಕ, ಶಬ್ದ ಪ್ರಯೋಗ ಹಾಗೆ. ಸರ್ವೈರ್ ಗಿರೀಂದ್ರ ಸದನೈಹಿ ಮದನೋಪಿ ದಾರೈಹಿ, ಮದನೋಪಿ ಮನ್ಮಥನೋ ಕೂಡ ಅಂತ ಅರ್ಥ ಹೇಳುವ. ಮದನಃ ದೂರೀಕೃತ, ಮನ್ಮಥ ಪೀಡೆಯನ್ನು ಕಳ್ಕೊಂಡ್ರು ಅವರು, ಕಾಮಪೀಡೆಯನ್ನು ಕಳ್ಕೊಂಡಿದ್ದಾರೆ. ಮನ್ಮಥನನ್ನ ದೂರ ಮಾಡಿದ್ರು, ಅನಂಗನನ್ನ ದೂರ ಓಡಿಸಿದ್ರು. ಯಾರು? ಅಪಿದಾರೈಹಿ, ಅಪಿದಾರ ಅಂತಂದ್ರೆ ಯತಿಗಳು ಅಂತ. ದಾರ ಅಂದ್ರೆ ಪತ್ನಿ, ಅಪಿ ಅಂದ್ರೆ ಗರ್ಹಾರ್ಥಕ, ಪತ್ನಿಯನ್ನ ದೂರ ಮಾಡಿರ್ತಕ್ಕಂಥವ್ರು ಅಂಥವ್ರು ಅಪಿದಾರ ಅಂದ್ರೆ ಯತಿಗಳು. ಗಿರೀಂದ್ರ ಸದನೈಹಿ, ಗಿರೀಂದ್ರದಲ್ಲಿ ವಾಸ ಮಾಡತಕ್ಕಂಥವ್ರು ಅವರೆಲ್ಲ ಯಶ ಆಶ್ರಯ, ವೇದವ್ಯಾಸ ದೇವರ ಅನುಗ್ರಹದಿಂದ ಇವರನ್ನು ಆಶ್ರಯಿಸಿ ಆ ಕಾಮನನ್ನು ದೂರ ಮಾಡಿದ್ದಾರೆ. ಬದರಿ ಪ್ರವಾಸಿ ಭಿಸ್ತೈಹಿ, ಬದರಿಯಲ್ಲಿಯೂ ಕೂಡ ವಾಸ ಮಾಡತಕ್ಕಂಥವರಿಂದ ಅಂಥ ವ್ಯಾಸಂ ಸಕಲ ದೈವತ ದೈವತೇಶಂ, ಅಂಥ ಸಕಲ ದೇವತೆಗಳಿಗೆ, ಎಲ್ಲ ದೇವಾಧಿದೇವತೆಗಳಿಗೆ ಉತ್ತಮರಾಗಿರ್ತಕ್ಕಂಥ ವ್ಯಾಸಂ ಸುಶಾಂತ ಮನುಷ್ಯಂ ಮನಸಾಸ್ಮರಾಮಿ ಅಂತ ಸ್ತೋತ್ರ ಮಾಡಿ, ಇಲ್ಲಿಯೂ ಕೂಡ ವೃಂದಾವನದ ಎದುರುಗಡೆ ವೇದವ್ಯಾಸ ದೇವರ ಸನ್ನಿಧಾನ ಇದೆ, ಅಲ್ಲಿ ವೇದವ್ಯಾಸ ದೇವರನ್ನು ಸ್ತೋತ್ರ ಮಾಡಿದರೆ ಅವರು ಕೂಡ ಈ ದುರಾಶೆಗಳನ್ನ, ಕಾಮಾದಿ ಎಲ್ಲ ಅರಿಷಡ್ವರ್ಗವನ್ನ ಗೆಲ್ಲಬಹುದು ಅನ್ನುವಂತಹ ಸೂಚನೆಯನ್ನು ಕೊಡ್ತಾ, ಹಾಗೆ ವೇದವ್ಯಾಸ ದೇವರ ಆಶ್ರಮ ಇರೋದ್ರಿಂದ ಆ ಸುತ್ತಮುತ್ತಲು ಇರತಕ್ಕಂಥ ಋಷಿಗಳು ಅವರ ಸೇವೆ ಮಾಡಿ ಸಾಧನೆ ಮಾಡಿಕೊಂಡ್ರು. ಇಲ್ಲಿಯೂ ಕೂಡ ವೇದವ್ಯಾಸ ದೇವರ ಸನ್ನಿಧಾನ ಇದೆ, ಆದ್ದರಿಂದ ಇದು ಕೂಡ ಅದಕ್ಕೆ ಸಮಾನ ಅಂತನ್ನುವಂತಹ ಸೂಚನೆಯನ್ನು ಕೊಡ್ತಾ ಇದೆ. ಇನ್ನೊಂದು ಘಟನೆ ಹೇಳ್ತಾರೆ ವೃಂದಾವನದ ಮಹಿಮೆ ಬಗ್ಗೆ. ಒಮ್ಮೆ ಪೈಲ ಅಂತ ಒಬ್ಬ ಋಷಿಗಳು, ಅವರು ಬಹಳ ಪ್ರಸಿದ್ಧರು, ಪೈಲ, ಜೈಮಿನಿ, ಸುಮಂತು ಇವರೆಲ್ಲ. ಆ ಪೈಲ ಅನ್ನುವಂಥ ಋಷಿಗಳು ಪಾರ್ವತಿ ದೇವಿ ಹತ್ರ ಹೋಗಿ ಪ್ರಾರಬ್ಧ ಕರ್ಮ ಅದನ್ನು ಬೇಗ ಕಳ್ಕೊಳ್ಬೇಕಾಗಿದೆ, ಉಪಮರ್ದ ಮಾಡ್ಕೊಳ್ಬೇಕಾಗಿದೆ, ಪ್ರಾರಬ್ಧ ಕರ್ಮ ಉಪಮರ್ದಕ್ಕೆ ಒಂದು ಉಪಾಯ ಹೇಳ್ರಿ ಅಂತ ಕೇಳಿದ್ರು. ಅದು ಎಲ್ಲ ಅನುಭವಿಸ್ಬೇಕು, ಪ್ರಾರಬ್ಧ ಕರ್ಮ ಎಲ್ಲ ಅನುಭವಿಸ್ಬೇಕು, ಆದ್ರೂ ಓಂ ಉಪಮರ್ದಂಚ ಓಂ ಅಂತ ಸ್ವಲ್ಪ ಉಪಮರ್ದ ಮಾಡ್ಕೊಳ್ಳಿಕ್ ಬರ್ತದೆ. ಪ್ರಾರಬ್ಧ ಕರ್ಮ ಉಪಮರ್ದಕ್ಕೆ ಏನುಪಾಯ ಅಂತ ಪೈಲ ಋಷಿಗಳು ಪಾರ್ವತೀ ದೇವಿನ ಕೇಳಿದಾಗ ಪಾರ್ವತೀ ದೇವಿ ಹೇಳಿದಂತೆ, ನಮ್ಮ ಕೈಲಾಸ ಪರ್ವತದ ಸುತ್ತಲೂ ದೀಪ ಹಚ್ಚಿ ದೀಪಾರಾಧನೆ ಮಾಡಿಬಿಡ್ರಿ, ಆ ದೀಪಾರಾಧನೆಯಿಂದ ನಿಮಗೆ ಪ್ರಾರಬ್ಧ ಕರ್ಮ ಕಳೀತದೆ ಅಂತ. ಆಗ ಬಹಳ ಸುಲಭವಾದ ಉಪಾಯ ಕಂಡುಕೊಂಡ್ರಂತೆ, ಕೈಲಾಸ ಪರ್ವತದ ಸುತ್ತಲೂ ದೀಪ ಹಚ್ಚಿ ದೀಪಾರಾಧನೆ ಮಾಡೋದಕ್ಕಿಂತ ಸೋದೆಗೆ ಹೋಗಿ ವಾದಿರಾಜ ವೃಂದಾವನ ಸುತ್ತಲೂ ದೀಪ ಹಚ್ಚಿ ಆರಾಧನೆ ಮಾಡಿದರೆ ಅದರಿಂದಲೂ ಕೂಡ ಆಗಬಹುದಲ್ಲ. ಕೈಲಾಸದಲ್ಲಿರ್ತಕ್ಕಂಥವರೆಲ್ಲ ಅಲ್ಲಿದ್ದೇ ಇದ್ದಾರೆ, ಅಲ್ಲಿ ಸೇವೆ ಮಾಡಲಿಕ್ಕೆ ಬಂದಿರ್ತಾರೆ. ಆದ್ದರಿಂದ ಆ ವೃಂದಾವನವೇ ತಕ್ಷಣ ಅವರಿಗೆ ನೆನಪಿಗೆ ಬಂದು ವೃಂದಾವನಕ್ಕೆ ಪೈಲರು ದೀಪಾರಾಧನೆ ಮಾಡಿದ್ರಂತೆ. ಅದನ್ನು ನೋಡಿ ಅದರಿಂದ ಪ್ರಾರಬ್ಧ ಉಪಮರ್ದ ಆಯಿತು. ಅದರಿಂದ ಅನೇಕ ಋಷಿಗಳು ಕೂಡ ಹಾಗೆ ಆ ವೃಂದಾವನಕ್ಕೆ ದೀಪ ಹಚ್ಚಿ ಸೇವೆ ಮಾಡ್ತಾ ಇದ್ದಾರೆ. ಇದೆಲ್ಲ ಕಡೆಯೂ ಉಂಟು, ವೃಂದಾವನದಲ್ಲೂ ಹೇಳ್ತಾರೆ, ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇದ್ರು ಅಂತ. ಹಾಗೆ ವಾದಿರಾಜರ ವೃಂದಾವನಕ್ಕೆ ಬೈಲ ಋಷಿಗಳು ಮಾಡಿ ಆ ಪದ್ಧತಿಯನ್ನು ಹಾಕಿಕೊಟ್ಟಿದ್ದಾರೆ. ಇದು ಆ ವೃಂದಾವನದ ಒಂದು ವಿಶಿಷ್ಟವಾದಂತಹ ಮಹಿಮೆ. ಭೂತರಾಜರ ಉಲ್ಲೇಖನೂ ಬಂದಿದೆ. ವಾದಿರಾಜರಿಗೆ ಕಿರೀಟ ಕೊಟ್ಟದ್ದು ಭೂತರಾಜರು ಅಂತ ಹೇಳ್ತಾರೆ. ಅವರೇ ಕುಬೇರ ಕೋಶಾದಾನಿಯ ಕುಬೇರ ಕೋಶದಿಂದ ತಂದು ಆ ಕಿರೀಟವನ್ನು ಕೊಟ್ಟರು. ಇನ್ನೊಂದು ವೃಂದಾವನದ ಮಹಿಮೆ, ವಾಸುದೇವ ಮುನಿ ಅಂತ ಒಬ್ಬರಿದ್ದರು, ಅವ್ರದ್ದು ಉಲ್ಲೇಖನೂ ಬರ್ತದಿದ್ದಾರೆ. ಆ ವಾಸುದೇವ ಮುನಿಗಳು ರಾಜರ ಕಾಲದಲ್ಲೇ ಇದ್ದವರಂತೆ. ಅವರು ವೃಂದಾವನ ಪ್ರವೇಶ ಸಸರಿಯರದಾಗಿ ಮಾಡೋದು ಅಂತ ಹೊರಟಿದ್ರು. ಅವರೇನಾದರೂ ಮಾಡಿ ನಮ್ಮನ್ನಾಗಲಿ ಹೋದರೆ ನಾನು ದೇಹನೇ ಬಿಡ್ತೀನಿ ಅಂತ ಹಾಗೆ ಹೇಳ್ತಿದ್ರಂತವ್ರು. ಅವರು ಹಾಗೆ ಮಾಡಬಾರ್ದು, ನಮ್ಮ ಜೊತೆಗೇ ಇರಬೇಕು, ಅವರನ್ನು ಎಷ್ಟು ನೋಡಿದರೂ ಸಾಲದು, ಆ ರೀತಿ ಅಪೇಕ್ಷೆ ಪಟ್ಟುಕೊಂಡು ಇದ್ರಂತೆ. ಅಕಸ್ಮಾತ್ ಅವರು ವಾಸುದೇವ ಮುನಿಗಳು ಒಂದ್ಸಲ ತೀರ್ಥಯಾತ್ರೆಗೆ ಅಂತ ಹೋದ್ರಂತೆ. ಅವರು ಬರೋದ್ರೊಳಗಡೆ ವಾದಿರಾಜರು ವೃಂದಾವನ ಆಗಿ ಅಪ್ಪಣ್ಣಾಚಾರ್ಯರಿಗೂ ರಾಯರಿಗೂ ನಡೆದ ಘಟನೆ ಹಾಗೆ. ಬಹಳ ಪ್ರಿಯ ಶಿಷ್ಯರು ಅಪ್ಪಣ್ಣಾಚಾರ್ಯರು, ಅವರಿಲ್ಲದಿದ್ದಾಗ ರಾಯರು ವೃಂದಾವನಸ್ಥರಾದರು. ಹಾಗೆ ವಾಸುದೇವ ಮುನಿಗಳು ಎಲ್ಲೋ ತೀರ್ಥಯಾತ್ರೆಗೆ ಹೋಗಿ ಬರೋದ್ರೊಳಗೆ ವೃಂದಾವನಸ್ಥರಾಗಿ ಬಿಟ್ರಂತೆ. ಆಗ ಅವರು ಬಂದರು, ಗೊತ್ತಾಯಿತು, ಬಂದರು. ಬಂದಾಗ ಅವರು ಏನು ಪ್ರತಿಜ್ಞೆ ಮಾಡಿದರು ಅಂದರೆ, ವಾದಿರಾಜರು ನಮ್ಮನ್ನಾಗಲಿ ಹೋದರೆ ನಾನು ದೇಹನೇ ಬಿಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರಂತೆ. ಆದರೆ ಬಂದಾಗ ವೃಂದಾವನಸ್ಥರಾಗಿ ಬಿಟ್ಟಿದ್ರು. ಆದರೆ ಅವರು ದೇಹ ಬಿಡಲಿಲ್ಲ, ವಾದಿರಾಜರನ್ನೇ ಸೇವೆ ಮಾಡಿದರೆ ಹಾಗೂ ಹಾಗೆ ವೃಂದಾವನವನ್ನು ಸೇವೆ ಮಾಡಿದರು. ಅಂದರೆ ಅದು ಅದು ಬರೇ ಕಲ್ಲಲ್ಲ, ಅವರಿದ್ದೇ ಇದ್ದಾರಲ್ಲಿ, ಅವರ ಸಂಪೂರ್ಣ ಸನ್ನಿಧಾನ ಇದೆ ಅಂತ ಹೇಳಿ ಆ ವೃಂದಾವನದ ಸೇವೆ ಮಾಡಿ ಅವರು ವಿಶೇಷ ಅನುಗ್ರಹ ಪಡ್ಕೊಂಡು ಆಮೇಲೆ ಮುಂದೆ ಸದ್ಗತಿಯನ್ನು ಹೊಂದತಕ್ಕಂಥವರು. ಅದರಿಂದ ಅವರು ದೇಹ ಬಿಡದೆ ವೃಂದಾವನವನ್ನು ಸೇವೆ ಮಾಡಿದರು ಅಂತಂದ್ರೆ, ನಾನಲ್ಲಿ ಸಶರೀರನಾಗಿ ಜೀವಂತವಾಗಿ ಇದ್ದೇ ಇದ್ದೇನೆ ಅನ್ನೋ ಕಲ್ಪನೆಯಿಂದ ಸೇವೆ ಮಾಡಬೇಕು ವೃಂದಾವನವನ್ನು ಅಂತ ತೋರಿಸ್ತಾ ಇದ್ದಾರೆ. ಮತ್ತು ಸ್ಪಷ್ಟವಾಗಿಯೂ ಕೂಡ ಹೇಳಿದ್ದಾರೆ. ಇದರ ಜೊತೆ ಈ ಉಪಾಖ್ಯಾನ ಹೇಳೋದ್ರ ಮೂಲಕವಾಗಿ ಹೇಳಿದ್ದಲ್ಲದೆ ಸ್ಪಷ್ಟವಾದ ಮಾತಿನಿಂದಲೂ ಹೇಳ್ತಾರೆ. ಶಿಲಾಮಾತ್ರಮಯಂ ವಿಷ್ಣೋ ಕಲಾಭಿಷ್ಟ ಸಮನ್ವಿತಂ, ಹೀಗೆ ಭಾವನೆ ಮಾಡುವವರು ಇದ್ದಾರೆ. ವೃಂದಾವನ ನೋಡಿಬಿಟ್ಟು ಕೆತ್ತನೆ ಬಹಳ ಚೆನ್ನಾಗಿದೆ, ಒಳ್ಳೆ ಕಲ್ಲಿಂದ ಮಾಡಿದ್ದಾರೆ, ಯಾವ ಕಲ್ಲೋ, ಹಿಂಗೆ ಕೆಲವರು ವೃಂದಾವನದ ಎದುರುಗಡೆ ಹೋದರೆ ಈ ರೀತಿ ವಿಮರ್ಶೆ ಮಾಡ್ತಾರೆ. ತುಂಬ ಚೆನ್ನಾಗಿದೆ, ಬಹಳ ದೊಡ್ಡ ವೃಂದಾವನ ಇದೆ, ಎಷ್ಟು ಎತ್ತರ ಇದೆ ನೋಡಿ ಅಂತ ಅನ್ನೋರು ಕೆಲವರು, ಸ್ವಲ್ಪ ಗಿಡ್ಡಕ್ಕಿದೆ ಅಂತ ಕೆಲವರು, ಕೆತ್ತನೆ ಬಹಳ ಚೆನ್ನಾಗಿದೆ ಅಂತ ಅಲ್ಲಿ ದೃಷ್ಟಿ, ಕೆತ್ತನೆ ಮೇಲೆ ದೃಷ್ಟಿ, ಶಿಲೆ ಯಾವುದಿದು, ಯಾವ ಶಿಲೆ, ಎಲ್ಲಿಂದ ಮಾಡಿದ್ರು, ಇಷ್ಟೇ ವೃಂದಾವನ ದರ್ಶನ ಮಾಡಿ ಬರೋರಿದ್ದಾರೆ ಅವ್ರ ಹೆಣೆ ಬರ ಅಂತ. ಇದೆಲ್ಲ ವೃಂದಾವನಕ್ಕೆ ದರ್ಶನ ಮಾಡೋ ಕ್ರಮ ಹೀಗಲ್ಲ, ಅದರಲ್ಲಿ ಅಂತರ್ಯಾಮಿಯಾಗಿ ಯಾರಿದ್ದಾರೆ, ಎಷ್ಟು ದೇವತೆಗಳಿದ್ದಾರೆ, ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವ ದೇವರು, ಅಹಯಗ್ರೀವ ದೇವರು, ಶ್ರೀರಾಮಚಂದ್ರ, ಕೃಷ್ಣ, ಇವರೆಲ್ಲರ ಸನ್ನಿಧಾನ ಅಲ್ಲಿದೆ, ಹನುಮ, ಭೀಮ, ಮಧುರು ಇವರೆಲ್ಲ ಇದ್ದಾರೆ ಸಮಸ್ತ. ಅದೇ ಒಂದು ಕ್ಷೇತ್ರ, ಸೋದೇ ಒಂದು ಕ್ಷೇತ್ರ, ಆದರೆ ವೃಂದಾವನವೇ ಒಂದು ಕ್ಷೇತ್ರ. ಸಮಸ್ತ ದೇವತೆಗಳ ಸನ್ನಿಧಾನ ಇರತಕ್ಕಂಥ, ಎಲ್ಲ ಭಗವದ್ ರೂಪಗಳ ಸನ್ನಿಧಾನ ಇರತಕ್ಕಂಥ ಕ್ಷೇತ್ರ ಅಂತ ಆ ಅಂತರ್ಯಾಮಿಯಾದ ಪರಮಾತ್ಮನ ಕಡೆ ದೃಷ್ಟಿ ಇಟ್ಟುಕೊಂಡು ಸೇವೆ ಮಾಡಬೇಕು. ಬರೇ ಕಲ್ಲು ನೋಡಿದೆ, ಬಹಳ ಕಲಾ ಚೆನ್ನಾಗಿದೆ, ಕಲಾಭಿಷ್ಟ ಸಮನ್ವಿತಂ, ಒಳ್ಳೆ ಕಲಾ ಯಾರು ಮಾಡಿದ್ದಾರೋ ಏನೋ ಅಂತ ಹೀಗೆಲ್ಲ ಚಿಂತನೆ ಮಾಡಬಾರದು ಅಂತ ತಾವೇ ಬಾಯಿ ಬಿಟ್ಟಿರ್ತಾರೆ. ವೃಂದಾವನ ದರ್ಶನ ಮಾಡದೇ ಇದ್ರೆ ಅಲ್ಲಿ ತನಕ ಹತ್ತಿರ ಹೋದಾಗೆಲ್ಲ ಮಾಡಿಬಿಡ್ಬೇಕಂತ ಅದು ಅಭಿಪ್ರಾಯ. ಒಂದು ಘಟನೆ ಹೇಳ್ತಾರೆ, ಅಲ್ಲಿ ತನಕ ಹೋಗಿ ಮಾಡದೆ ಹೋದರೆ ಏನಾಗ್ತದೆ. ಒಬ್ಬ ಪಂಡಿತರೇ ಅವರು, ಪಂಡಿತರೇ ಇದ್ರಂತೆ ಸೋದೆಗೆ ಬಂದ್ರಂತೆ. ಸೋದೆಗೆ ಬಂದವರು ಧವಳಗಂಗಾ ಸ್ನಾನ ಮಾಡಿ ಆಮೇಲೆ ಅಲ್ಲಿ ಹೋಗಿ ಇದು ಮಾಡೋಣ, ದರ್ಶನ ಮಾಡೋಣ ಅಂತಲೇ ಬಂದಿದ್ರಂತೆ. ಯಾರೋ ಒಬ್ಬ ವಿಧವೆ ಎದುರುಗಡೆ ಬಂದಂತ. ಮಾಡ್ಲಿಕ್ಕೆ ಇಷ್ಟ ಇತ್ತೋ ಇಲ್ಲೋ ಅದೊಂದು ನೆಪ ಆಯ್ತು, ಕುಂಟು ನೆಪ ಆಯ್ತು. ವಿಧವಾ ದರ್ಶನ ಆಯ್ತು, ಇನ್ನು ನಾನು ಗಂಗೆ ಸ್ನಾನಕ್ಕೆ ಹೋಗೋದಿಲ್ಲ. ಸರಿ ಬಿಟ್ಟು ಆಮೇಲೆ ಇನ್ನೊಂದು ಸಲ ನೋಡೋಣ ಅಂತ ಹೋದ್ರಂತ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂಟಿ ಬ್ರಾಹ್ಮಣ ಮತ್ತೆ ಎದುರುಗಡೆ ಬಂದಂತೆ. ಏ ಒಂಟಿ ಬ್ರಾಹ್ಮಣ ಬಂದ, ಆದ್ರಿಂದ ಈಗಲೂ ಮಾಡೋದು ಸರಿಯಲ್ಲ ಅಂತ ವಾಪಸ್ಸೇ ಹೋಗಿಬಿಟ್ರಂತೆ. ಯಾಕೋ ಬೇಡ ಇದು ಅಂತ ಅಲ್ಲಿ ತನಕ ಬಂದು ಧವಳಗಂಗಾ ಸ್ನಾನ ಮಾಡಲಿಲ್ಲ, ವೃಂದಾವನ ದರ್ಶನ ಮಾಡಲಿಲ್ಲ, ಒಂಟಿ ಬ್ರಾಹ್ಮಣ ಅಂತ ಕುಂಟ್ನೆಪ ಹಾಕ್ಕೊಂಡು ಎಲ್ಲ ಹೋಗಿ ಕೂತ್ಕೊಂಡ್ರಂತೆ. ಆಮೇಲೆ ಎಲ್ಲರೂ ಅವ್ರನ್ನ ಅಪಹಾಸ ಮಾಡಿದ್ರು, ಅಪಹಾಸಕ್ಕೆ ಗುರಿಯಾದರು, ಪಶ್ಚಾತ್ತಾಪ ಪಟ್ಟರು. ಆಮೇಲೆ ಪುನಃ ಅವರೇ ಬಂದು ಪುನಃ ಸೋದೆಗೆ ಬಂದು ಪಶ್ಚಾತ್ತಾಪದಿಂದ ಬಂದು 300,000 ಪ್ರದಕ್ಷಿಣೆ ಮಾಡಿದರು ಅಂತ ಹೇಳ್ತಾರೆ. 300,000 ಗುಣಿತಮ್ ಅಂತುಂಟು. 300,000 ಪ್ರದಕ್ಷಿಣೆ ಅಂದರೆ ಒಂದು ವ್ಯಾಖ್ಯಾನ ಮಾಡ್ತಾರೆ, ಶ್ರದ್ಧಾಭಕ್ತಿಯಿಂದ ಮಾಡಿದ್ದಕ್ಕೆ ಒಂದೊಂದು ಪ್ರದಕ್ಷಿಣೆಯು ಕೂಡ 100,000 ಗುಣಿತ ಆಯಿತು ಅಂತ. 100,000 ಬ್ರಾಹ್ಮಣರಿಗೆ ಭೋಜನ ಮಾಡಿಸೋದು ಅಂತುಂಟು. ಹಾಗೆ ಒಬ್ಬರಿಗೆ ಬ್ರಾಹ್ಮಣರಿಗೆ ಚೆನ್ನಾಗಿರೋ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿಬಿಟ್ರೆ 100,000 ಬ್ರಾಹ್ಮಣ ಭೋಜನ ಅಂತ. ಆ ರೀತಿ ಒಂದೊಂದು ಪ್ರದಕ್ಷಿಣೆ 100,000 ಹಾಗೆ ಮಾಡಿದ್ರು, ಅಥವಾ 100,000 ನಮಸ್ಕಾರ ಹಾಕೋದು ಅಂತುಂಟು, ಹಾಗೆ 100,000 ಪ್ರದಕ್ಷಿಣೆನೂ ಕೂಡ ಮಾಡಿದ್ರು ಅಂತ ಇಟ್ಕೊಳ್ಬಹುದು. ಅದರಂತೆ 300,000 ಪ್ರದಕ್ಷಿಣೆ ಮಾಡಿ ಆ ಹಿಂದೆ ಏನು ದರ್ಶನ ಮಾಡದೆ ಹೋಗಿದ್ರು ಆ ಪಾಪವನ್ನು ಪರಿಹಾರ ಮಾಡಿಕೊಂಡ್ರು. ಆಮೇಲೆ ವಾದಿರಾಜರು ಬಹಳ ಪ್ರೀತರಾಗಿ ಅವರಿಗೆ ಎಂಥ ಪಾಂಡಿತ್ಯ ಅಂತಂದ್ರೆ, ಅವರು ವೃಂದಾವನಾಚಾರ್ಯರ ಕಾಲದಲ್ಲೇ ಹುಟ್ಟಿದ್ರಂತೂ ಸ್ವಲ್ಪ ಕಡಿಮೆ ಅಷ್ಟೇ ಅವರಿಗಿಂತ. ಅದ್ಭುತ ಪಾಂಡಿತ್ಯ ವೃಂದಾವನಾಚಾರ್ಯರದ್ದು, ಸ್ವಲ್ಪ ಕಡಿಮೆ ಇರೋ ಹಾಗೆ. ವೃಂದಾವನಾಚಾರ್ಯರು ಕೂಡ ಅವರ ಪಾದಪೀಠದಲ್ಲಿ, ವೃಂದಾವನದ ಪಾದಪೀಠದಲ್ಲಿ ಕೂತ್ಕೊಂಡು ಬೇಕಾದಷ್ಟು ಶಸ್ತ್ರಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಅವರ ವೃಂದಾವನದಿಂದಲೇ ಅವರ ತಲೆ ಮೇಲೆ ಮಂತ್ರಾಕ್ಷತೆ ಬಿತ್ತು ಅಂತ ವೃಂದಾವನಾಚಾರ್ಯರಿಗೆ ಹೇಳ್ತಾರೆ. ಅಷ್ಟು ಅನುಗ್ರಹ ಪಡೆದಂಥವರು, ಬಹಳ ವಿಶೇಷ ಪಾಂಡಿತ್ಯ, ಸ್ವಲ್ಪ ಕಡಿಮೆ ಅಂಥ ಪಾಂಡಿತ್ಯವನ್ನು ಅವರು ಕೂಡ ಪಡೆದರಂತೆ. ತತ್ ಪಾಂಡಿತ್ಯ ಭಯಾದೇವ ಹೃದಯ ಕಂಪಿತವಾದಿನಃ ಆಖ್ಯಾನದಲ್ಲಿ ಹೇಳ್ತಾರೆ. ಅವ್ರಿಗೆ ಎಷ್ಟು ಪಾಂಡಿತ್ಯ ನಾನು ಕೊಟ್ಟಿದ್ದೇನೆ ಅಂತಂದ್ರೆ, ಹೃದಯ ಕಂಪಿತವಾದಿನಃ ದಿಕ್ಷು ಧಾವಂತಿತೆ ಶುಷ್ಕವದನಃ ಕದನಂವಿನ. ವಾದಕ್ಕೆ ಅಂತ ಯಾರಾದರೂ ಬಂದ್ರೆ ಆ ಪಂಡಿತರನ್ನು ನೋಡಿ ಎದೆಯಲ್ಲಿ ಅವ್ರನ್ನ ನೋಡಿಯೇ ಹೃದಯದಲ್ಲಿ ನಡುಕುಂಟಾಗಿ ಏನಾದರೂ ಮಾಡಿ ನೆಪ ಹಾಕ್ಕೊಂಡು ದಿಕ್ಷು ಧಾವಂತಿತೆ ಶುಷ್ಕವದನಃ, ಬಾಯಿ ಒಣಗಿ ಬಿಡ್ತಿತ್ತಂತೆ ಅವರನ್ನು ನೋಡಿದರೆ ಬೇರೆಯವರಿಗೆ. ಅಂಥ ಪಾಂಡಿತ್ಯವನ್ನ ನನ್ನ ವೃಂದಾವನದ ಪ್ರದಕ್ಷಿಣೆಯಿಂದ ಅವರು ಪಡೆದಿದ್ದಾರೆ ಅಂತ. ಅದೊಂದು ವೃಂದಾವನದ ಮಹಿಮೆ. ಹೀಗೆ ವೇದನಿಧಿಗಳಿಗೆ 3 ಆದೇಶ ಕೊಟ್ಟಿದ್ದಾರೆ ಇದರಲ್ಲೇ. ಅಧ್ಯಾಯ ವಿಭಾಗ ಮಾಡಬೇಕು, 100 ಪದ್ಯ ಹಂಚಿ, ಮತ್ತು ವಿಪ್ರನನ್ನ ಅವರಿಗೆ ಆದರ ಮಾಡಿ ಅಂಗೀಕಾರ ಮಾಡಿ ಅವ್ರನ್ನ ಆದರ ಮಾಡಿ ಅವ್ರನ್ನ ಮುಂತರಬೇಕು ಅಂತ ಅನ್ನೋದೊಂದು, ಶಿಲಾಲೇಖನ ಮಾಡಬೇಕು ಅಂತ ಒಂದು. ಅದು ಮೊದಲು ಸ್ವಲ್ಪ ಕೆಲವು ಶ್ಲೋಕಗಳಾಯಿತು, ಈಗಂತೂ ಪೂರ್ತಿ ಶಿಲಾಲೇಖನ ಆಗಿಯೇ ಬಿಟ್ಟಿದೆ. ಒಟ್ಟಿನಲ್ಲಿ ರಾಜರ ಮಹಿಮೆ ಇದರಲ್ಲಿ ಬಂದಿರತಕ್ಕಂಥದ್ದನ್ನು 3 ಶಬ್ದದಿಂದ ಸಂಗ್ರಹ ಮಾಡ್ತಾರೆ. ಪರಸೌಖ್ಯಂ, ಸುರಸೌಖ್ಯಂ, ನರಸೌಖ್ಯಂ ಅಂತಾರೆ. ಪರಸೌಖ್ಯ ಅಂತಂದ್ರೆ ಆ ಶ್ವೇತದ್ವೀಪ, ಪ್ಲಕ್ಷದ್ವೀಪ, ಬದರಿಕಾಶ್ರಮ, ತಿರುಪತಿ, ಆಮೇಲೆ ಎಲ್ಲ ದಿಕ್ಕುಗಳು, ಸಪ್ತ ದಿಕ್ಕುಗಳು, ಸಪ್ತ ದ್ವೀಪಗಳು, ಅಲ್ಲೆಲ್ಲ ಸಂಚಾರ ಮಾಡಿ ಸತ್ಯಲೋಕ, ಶ್ವೇತದ್ವೀಪ ಎಲ್ಲ ಕಡೆ ಸಂಚಾರ ಮಾಡಿ ದಶಾವತಾರಗಳು, ಹೀಗೆಲ್ಲ ಹೇಳಿದ್ದೀನಿ. ಅವತ್ತು ನಾನಾ ಭಗವಂತನ ರೂಪಗಳನ್ನು ನೋಡಿ ಏನು ಸೌಖ್ಯ ಪಡೆದರೂ ಇದು ವಾದಿರಾಜರ ಪರಸೌಖ್ಯ ಅಂತ. ಇದಕ್ಕೆ ಪರ ಅಂದ್ರೆ ಪರಮಾತ್ಮ, ಅವನ ಅನಂತ ರೂಪಗಳನ್ನು ನೋಡಿ ಸೌಖ್ಯ ಪಡೆದು. ಬ್ರಹ್ಮದೇವರು, ವಾಯುದೇವರು ಅವರ ಮಧ್ಯದಲ್ಲಿ ಸಂಚಾರ ಮಾಡ್ತಾರೆ, ಆಚಾರ್ಯರ ಜೊತೆಗೆ ವ್ಯವಹಾರ ಮಾಡಿದ್ದಾರೆ, ಇದೆಲ್ಲ ಬೇಕಾದಷ್ಟು ಇದೆ. ಆಮೇಲೆ ಸುರಸೌಖ್ಯ ಅಂತಂದ್ರೆ ಇಂದ್ರಾದಿ ದೇವತೆಗಳು ಇವರನ್ನು ಆದರ ಮಾಡಿದ್ದು, ಇವರ ಆಖ್ಯಾನ ಕೃತಿಗೆ ಆರಾಧಿಕ ಮಂಗಳಾರತಿ ಮಾಡಿದ್ದು, ಪೂಜೆ ಮಾಡಿದ್ದು, ಇದೆಲ್ಲ ಸುರಸೌಖ್ಯ. ನರಸೌಖ್ಯ ಅಂತಂದ್ರೆ ಭೂಲೋಕದಲ್ಲಿರ್ತಕ್ಕಂಥ ನರರು, ಮನುಷ್ಯರು ಅವರನ್ನ ಸೇವೆ ಮಾಡೋದು, ಅವರಿಂದ ಅವರಲ್ಲಿ ಆಖ್ಯಾನದಲ್ಲಿ ನಂಬಿಕೆ ಇಡೋದು, ಅವರ ವೃಂದಾವನವನ್ನು ಸೇವೆ ಮಾಡಿ ಅವರನ್ನ ಭಾವಿ ಸಮೀರರು ಅಂತ ಕೊಂಡಾಡೋದು, ಇದರಿಂದ ಅವರೇನು ಸೌಖ್ಯ ಪಡ್ತಾರೆ, ಇದರಿಂದಲೂ ಪ್ರೀತಿ ಪಡ್ತಾರೆ ಭಗವಂತನ ಹಾಗೆ. ನತಾದೃಶಿ ಪ್ರೀತಿರೀಢ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್ ಅಂತಾರೆ. ಪರಮಾತ್ಮನ ಗುಣೋತ್ಕರ್ಷ ಜ್ಞಾತರಿ, ನ ಕೇವಲ ಜ್ಞಾತರಿ ವಕ್ತರಿಚ, ಹೇಳ್ತಕ್ಕಂಥವ್ರ ಮೇಲೆ, ತಿಳಿದವರ ಮೇಲೆ, ಗುಣೋತ್ಕರ್ಷ ತಿಳಿದವರ ಮೇಲೆ ಪರಮಾತ್ಮನಿಗೆ ಹೇಗೆ ಪ್ರೀತಿಯೋ ಹಾಗೆ ವಾದಿರಾದರೆ ಗುಣೋತ್ಕರ್ಷ ತಿಳ್ಕೊಂಡ್ರು ಅಂತಲ್ಲ, ಅವರಲ್ಲಿ ಅಂತರ್ಯಾಮಿಯಾಗಿ ಸನ್ನಿಹಿತನಾಗಿರತಕ್ಕಂಥ ಭಗವಂತನ ಗುಣೋತ್ಕರ್ಷವನ್ನು ತಿಳ್ಕೊಂಡು ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಭಗವಂತನೂ ಪ್ರೀತನಾಗ್ತಾನೆ, ಆ ಪರಮಾತ್ಮನ ಅಧಿಷ್ಠಾನಭೂತರಾದಂಥ ರಾಜರು ಕೂಡ ಪ್ರೀತರಾಗಿ ಆಗ್ತಾರೆ. ಅದಕ್ಕೆ ಆ ಸೌಖ್ಯವನ್ನು ಪಡಿತಾರಲ್ಲ, ಅದು ನರಸೌಖ್ಯ. ಹೀಗೆ ಪರಸೌಖ್ಯ, ಸುರಸೌಖ್ಯ, ನರಸೌಖ್ಯ ಅನ್ನುವಂತಹ ಮೂರು ರೀತಿ ಸೌಖ್ಯ ಇದೆ, ಅದನ್ನು ತಿಳಿಸಿದ. ಇಂಥ ರಾಜರನ್ನ ಕಶೇರು ಅಂತ ಕೃಷ್ಣನ ಪತ್ನಿಯಲ್ಲಿ ಒಬ್ಬಳು, ಅದು ಮಹಾಭಾರತದಲ್ಲಿ ಉಲ್ಲೇಖ ಇದೆ ಆ ಹೆಸರು. ಕಶೇರುವಿನ ಅವತಾರ ಅಂತ ಕೆಲವರು ಕುಚ್ಚುವಿದ್ದೆ ಮಾಡಿದ್ದಾರಂತೆ. ಕಶೇರನ ಅವತಾರ, ವಾಯುದೇವರ ಅವತಾರ ಅಲ್ಲ, ಹಾಗೆ ವಾಯುದೇವರ ಪದವಿಗೆ ಬರುವವರಲ್ಲ, ಆ ರೀತಿ ಹೇಳ್ತಕ್ಕಂಥವ್ರನ್ನ ಖಂಡನೆ ಮಾಡಬೇಕು ಅಂತ ಹಯಗ್ರೀವ ಮುನಿಗಳು ಅಂತ ಒಬ್ರು ಅವರಿಗೆ ಆದೇಶ ಮಾಡಿದ್ದಾರೆ. ಮತ್ತು ಹಯಗ್ರೀವ ಮುನಿಗಳಿಗೆ ಇನ್ನೊಂದು ಆದೇಶ ಮಾಡಿದ್ದಾರೆ, ಅದು ನಮಗೆಲ್ಲರಿಗೂ ಉಪಯುಕ್ತವಾಗಿರ್ತಕ್ಕಂಥದ್ದು, ಅನುಷ್ಠಾನ ಮಾಡಬೇಕಾದ ಆದೇಶ. ಏನೇನೋ ಲೌಕಿಕವನ್ನ ಅವ್ರ ಹತ್ರ ಬೇಡ್ಲಿಕ್ಕೆ ಹೋದಾಗ ಹಯಗ್ರೀವ ಕರ್ಮಂದಿಗಳು ಅಂತ ಅವ್ರಿಗೆ ಹೇಳ್ತಾರೆ, ಲೋಕವಾರ್ತಾಂ ನಮಾಂ ಪೃಚ್ಛ, ಲೋಕವಾರ್ತಾಂ ನಮಾಂ ಪೃಚ್ಛ ತೋಕಬುದ್ಧಿ ಮೀಮಾಂತ್ಯಜ. ನನ್ನ ಹತ್ರ ಬಂದುಬಿಟ್ಟು ತೋಕಬುದ್ಧಿ ಅಂದ್ರೆ ಸಣ್ಣ ಬುದ್ಧಿ, ಹುಡುಗಾಟಿಕೆ ಬುದ್ಧಿ ಅಂತ ಅದು ಇದು ಕೇಳ್ತಿರ್ತಾರೆ ಹುಡುಗರು. ನಿಮ್ಗೇನು ಬೇಕು ಅಂತ ಕೇಳಿದ್ರೆ ದೊಡ್ಡ ಭಾರಿ ಭಾರಿ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿ ಮಂಡಿಗೆ ಅದು ಇದು ಮಾಡಿ ನಿಮ್ಗೇನು ಬೇಕು ಅಂತಂದ್ರೆ ಕೋಸಂಬರಿ ತಂದು ಹಾಕ್ರಿ, ಮಂಡಿಗೆ ಮಾಡಿದ್ದೆ ಅಂತ ಕೋಸಂಬರಿ ಹಾಕ್ರಿ. ಹಾಗೆ ಹುಡುಗರನ್ನ ಕೇಳಿದ್ರೆ ಹಂಗೆ ಹೇಳ್ತಾರೆ, ಅವ್ರಿಗೆ ಏನ್ ಕೇಳಬೇಕು ಅಂತಲೇ ಗೊತ್ತಿರೋದಿಲ್ಲ. ಹೇಗ್ರೀವ ಕರ್ಮಂದಿಗಳಿಗೆ ಹೇಳ್ತಾರೆ, ತೋಕ ಬುದ್ಧಿ ಮೀಮಾಂತ್ಯಜ, ಹುಡುಗ ಬುದ್ಧಿ ಇಟ್ಕೋಬೇಡಿ, ನನ್ನ ಹತ್ರ ಬಂದಿದ್ದೀರಿ, ನಮ್ಮ ವೃಂದಾವನಕ್ಕೆ ಬಂದಾಗ ಏನ್ ಕೇಳಬೇಕು, ಲೋಕವಾರ್ತಾಂ ನಮಾಂ ಪೃಚ್ಛ, ಲೋಕವಾರ್ತೆ ಕೇಳಬೇಡ್ರಿ. ಇದು ಎಲ್ರಿಗೂ ಯಾರು ಯಾರ ಉತ್ತಮರ ಹತ್ರ ಹೋಗುವಾಗಲೂ ಕೂಡ ಈ ರೀತಿ ಏನಾದರೂ ಕೇಳಲಿಕ್ಕೆ ಕಾಯ್ತಾ ಇದ್ದಾರೆ ಅಂತಂದ್ರೆ ದೊಡ್ಡವರನ್ನ ಏನೋ ಯಾವುದೋ ಶಾಸ್ತ್ರಾರ್ಥ ಅರ್ಥ ಆಗಿಲ್ಲ ಅಂತ ಕಾಣ್ತದೆ, ಸುಧಾವಾಕ್ಯ ಅರ್ಥ ಕೇಳಲಿಕ್ಕೆ ಕಾಯ್ತಾ ಇದ್ದಾರೇನೋ ಅಂತ ಅನಿಸೋ ಹಂಗಿರ್ಬೇಕು. ಕಾದು ಕೊನೆಗೆ ಹೋಗಿ ಇನ್ನೇನೋ ಲೌಕಿಕ ಕೇಳಿ ಒಂದಿಷ್ಟು ಅದು ಮಾಡ್ರಿ ಇದು ಮಾಡ್ರಿ ಹಿಂಗೆ ಕೇಳ್ತಕ್ಕಂಥದ್ದಲ್ಲ, ನನ್ನ ಹತ್ರ ಇದನ್ನ ಅಪೇಕ್ಷೆ ಪಡ್ರಿ ಅಂತ ಪ್ರಧಾನವಾಗಿ ಅವ್ರಿಗೆ ಹೇಳಿದ್ದು ಅವ್ರ ಯೋಗ್ಯತಾನುಸಾರ. ಅಂದ್ರೆ ಅದನ್ನ ಕೇಳಿದ್ರೆ ಹಾಗಾದ್ರೆ ಬಾಕಿದ್ದ ಗತಿ ಏನು ಅಂತಂದ್ರೆ, ವಿಪ್ರರಿಗೆ ಹೇಳಿದ್ದಾರೆ, ನೀನು ನಾಳಿದ್ದಕ್ಕೆ ಚಿಂತನೆ ಮಾಡಬೇಡಿ, ನೀವು ನಾಳೆ ಏನು ಅಂತ ಅನ್ನೋದನ್ನು ಚಿಂತನೆ ಮಾಡಬೇಡಿ, ಅದಕ್ಕೆಲ್ಲ ನಾವಿದ್ದೀವಿ ನಾವಿಲ್ವೇ ಅಂತ, ಅದೆಲ್ಲ ನಾವು ಮಾಡ್ತೀವಿ, ನೀವು ಅದನ್ನು ಚಿಂತೆ ಮಾಡಬೇಡಿ, ಅದನ್ನು ಕೇಳಬೇಡಿ. ನೀವು ಕೇಳಬೇಕಾದ್ರೂ ಬೇರೆ, ನಾವು ಏನೇನು ಕೊಡಬೇಕು ಅದನ್ನೆಲ್ಲ ನಾವು ಕೊಡ್ತೇವೆ ಅನ್ನೋ ದೃಷ್ಟಿಯಿಂದ ಹೇಗ್ರೀವ ಕರ್ಮಂದಿಗಳಿಗೆ ಹೇಳಿರ್ತಕ್ಕಂತಹ ಮಾತದ ಲೋಕವಾರ್ತಾ ನಮಾಂ ಪೃಚ್ಛ ತೋಕಬುದ್ಧಿ ಮೀಮಾಂತ್ಯಜ ಅಂತ ಇಂಥ ನುಡಿಮುತ್ತುಗಳು ಸಾಕಷ್ಟು ಇದೆ ಇದರಲ್ಲಿ. ಅದರ ಜೊತೆಗೆ ಕಮಲನಾಭ ಅಂತನ್ನುವರು, ತಮ್ಮಣ್ಣ ಮತ್ತು ವೆಂಕಟರಮಣ ಅಂತ, ಅವರಿಗೆ ಶ್ರೀನಿವಾಸ ಅಂತ ಹೇಳ್ತಾರೆ ಅಂಥವರು, ತಮ್ಮಣ್ಣ ವೆಂಕಟರಮಣ ಅಂತ ಅವರ ಹೆಸರು. ಅವರು ಮೂರು ಜನ ಆಖ್ಯಾನದ ಮೇಲೆ ನಂಬಿಕೆ ಇಲ್ಲದೆ ಇರುವವರು, ಅವರು ಸಹವಾಸ ಮಾಡಬೇಡಿ, ಅವರೆಲ್ಲ ದ್ವೇಷಗಳಾಗಿದ್ದಾರೆ ಹೀಗೆ ಅಂತ, ಯಾರ್ಯಾರು ವಿರೋಧಿಗಳು, ಯಾರು ಪರರು, ಯಾರನ್ನು ಅವಲಂಬಿಸಬೇಕು, ಇದನ್ನೆಲ್ಲ ಸೂಚನೆ ಕೊಡ್ತಕ್ಕಂಥ ಮಾತುಗಳು ಇದೆ. ಮಧ್ವ ಸಿದ್ಧಾಂತ ಇದರಲ್ಲಿ ಬೇಕಾದಷ್ಟು ತಿಳಿಸಿದ್ದಾರೆ. ಅದ್ವೈತಿಗಳಿಗೆ ನೀವು ಈ ಪಂಥ ಬಿಟ್ಟು ಸನ್ಮಾರ್ಗಕ್ಕೆ ಬರ್ರಿ ಅಂತ ಮಾಡಿದಂಥ ಉಪದೇಶ ಇದೆ. ಇಂಥ ಆಖ್ಯಾನ ಗ್ರಂಥದ ವಿಷಯಗಳನ್ನು ಅಲ್ಲಲ್ಲಿ ಸಂಗ್ರಹ ಮಾಡಿ, ಸಾಧ್ಯವಾದಷ್ಟು ಸಂಗ್ರಹ ಮಾಡಿ ನಿರೂಪಣೆ ಮಾಡಿದ್ದೀನಿ. ಇದರಿಂದ ನಮ್ಮ ನಾರಾಯಣ ಅವರು ಅವರ ಷಷ್ಠಿಯಲ್ಲಿ 60ನೇ ವರ್ಷದ ಸಂದರ್ಭ, ಅದು ಆ ಸಾಧಾರಣ 60ನೇ ವರ್ಷದ ಸಂದರ್ಭ ಬಂದಾಗ ಮಾರ್ಕಂಡೇಯ ಹೋಮ, ಆಯುಷ್ಯ ಹೋಮ ಇಂಥದ್ದೆಲ್ಲ ಮಾಡೋದುಂಟು. ಇದು ಆಯುರ್ದಾನ ಮಾಡ್ತಕ್ಕಂಥವರು ವಾದಿರಾಜ ಶ್ರೀಪಾದ ಅಪಮೃತ್ಯು ಪರಿಹಾರಕರು ಇಂಥದ್ದು, ಮತ್ತು ಉದರಶೂಲ ಪರಿಹಾರ ಮಾಡಿದೆ, ಎಲ್ಲ ಜ್ವರ ಪರಿಹಾರ ಮಾಡಿದ್ದಾರೆ, ಹೀಗೆ ಸಕಲ ರೋಗ ಪರಿಹಾರ ಮಾಡ್ತಕ್ಕಂಥವ್ರು. ಇದನ್ನೆಲ್ಲ ಮಾಡಿ ಯಾವ ಉದ್ದೇಶದಿಂದ ಮಾಡ್ತಾರೆ ಅಂತಂದ್ರೆ, ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡಲಿ ಅಂತ. ಅವರ ಗುರಿಯೂ ಅಲ್ಲೇನೆ, ಉತ್ತಮ ಸಾಧನೆಗೆ ಐಹಿಕೀಂ ವೃದ್ಧಿಮಾತ್ಮನಃ, ಅದನ್ನು ಕೂಡ ಅಪೇಕ್ಷೆ ಪಡಬೇಕು ಅಂತುಂಟು, ಇಲ್ಲ ಅಂತಲ್ಲ. ಯಾವ ದೃಷ್ಟಿಯಿಂದ? ತತ್ವದಲ್ಲಿ ದೃಷ್ಟಿ ಇಟ್ಟುಕೊಂಡು ಪಡು. ಆಚಾರ್ಯನ ಕಡೆ ಹೇಳ್ತಾರೆ, ನಿನ್ನೇನು ಹೇಳಿದೆ, ಕಾಮೇನ ನಮಾಮಿ ಅಂತ ರಾಜರೇ ಹೇಳಿದ್ದ. ಅಹಂ ನಮಾಮಿ ಕಾಮೇನ ಅನ್ನದಾಯ ಅನ್ನದಾಯ ಅಂತ, ಅಹಂ ನಮಾಮಿ ಕಾಮೇನ. ಯಾಕೆ ಯಾಕೆ ಕಾಮೇನ ನಮಾಮಿ ಅಂದ್ರೆ ಅರ್ಥ ಏನು? ಇಂಥ ಕಾಮನೆ ಇಟ್ಟುಕೊಳ್ಬಹುದು, ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಸದ್ಯನಾರ್ಥೇ ಅನುಮನ್ಯೇತ ಐಹಿಕೀಂ ವೃದ್ಧಿಮಾತ್ಮನಃ ಅಂತ ಒಂದು ಮಾತು. ಇಹಲೋಕದ ವೃದ್ಧಿ ಅಂದ್ರೆ ಆರೋಗ್ಯ ವೃದ್ಧಿ, ಸಂಪತ್ತು ಬೇಕು, ಮನೆ ಬೇಕು ವಾಸಕ್ಕೆ, ಇದನ್ನೆಲ್ಲ ಅಪೇಕ್ಷೆ ಪಡಬಹುದು. ಯಾವುದಕ್ಕೋಸ್ಕರ ನಮ್ಮ ದೃಷ್ಟಿ ಏನಿರಬೇಕು ಅಂದ್ರೆ ನಮ್ಮ ಭೋಗಕ್ಕೆ ಅಂತಿರಬಾರ್ದು, ಅದು ತೋಕ ಬುದ್ಧಿ ಆಗಿಬಿಡ್ತದೆ ಅವಾಗ. ಯಾವ ದೃಷ್ಟಿಯಿಂದ ಅಂದ್ರೆ ಸಜ್ಜನಾರ್ಥೇ ಅನುಮನ್ಯೇತ, ಇದು ಆಚಾರ್ಯರ ಆದೇಶ. ಬೇಕಾದಷ್ಟು ಹಣ ಬರೋದಿದ್ರೆ, ದೊಡ್ಡ ದೊಡ್ಡ ಹುದ್ದೆಗಳು ನೌಕರಿ ಸಿಗೋದಿದ್ರೆ, ಒಣ ವೈರಾಗ್ಯ ತೋರಿಸಿ ನನಗೆ ಬೇಡ ಅಂತ ಬಿಡಬೇಡ್ರಿ ಅಂತ. ಕೆಲವರು ಸುಮ್ಮ ಸುಮ್ಮನೆ ಒಣ ವೈರಾಗ್ಯ ಸಾಕು ಸಾಕು ಎಲ್ಲಿ ಹೋಗ್ತಾರೆ, ನಿನಗೆ ಸಾಕಾಗಿರುತ್ತೋ ಸಜ್ಜನರಿಗೆ ಉಪಯೋಗ ಆಗ್ತದೆ ಸಂಪಾದನೆ ಮಾಡು ಅಂತಾರೆ ಮಕ್ಕಳ. ಯಾಕೆ ಸಜ್ಜನಾರ್ಥೆ ಅನುಮನ್ಯ ಅಂತ, ಸಜ್ಜನರಿಗೋಸ್ಕರ ನಮಗೆ ಬೇಡವಾಗಿದ್ರು ಕೂಡ ಅನಾಯಾಸವಾಗಿ ಹಣ ಬರೋದಿದ್ರೆ, ಅನಾಯಾಸವಾಗಿ ಯಾವುದಾದ್ರೂ ದೊಡ್ಡ ಸ್ಥಾನ ಮಾನ ದೊರೆಯುವುದಿದ್ರೆ ಅದನ್ನು ಪಡಿಬಹುದು. ಸಜ್ಜನಾರ್ಥೆ ಐಹಿಕಿ ಮೃದ್ಯಂ ಅನುಮನ್ಯೇತ. ಯಾಕೆ ಸಜ್ಜನರು ನಿಸ್ಪೃಹರಿರ್ತಾರೆ, ಯಾವುದರ ಅಪೇಕ್ಷೆ ಪಡದೇ ಇದ್ದವರು ಇರ್ತಾರೆ, ಅಂಥವ್ರಿಗೆ ಉಪಯೋಗ ಆಗ್ತದೆ. ನೀವು ಸಂಪಾದನೆ ಮಾಡ್ರಿ, ನಿಮಗೆ ಅದು ಜಾಸ್ತಿ ಆಯಿತು ಅಂತ ಆದರೆ ಸುಮ್ಮ ಸುಮ್ಮನೆ ಬೇಡ ಅಂತ ಬಿಡಬೇಡ್ರಿ, ಇನ್ಯಾರೋ ಅಯೋಗ್ಯ ಅದನ್ನು ತೊಗೊಂಡು ಹೋಗ್ತಾರೆ. ನಿಮಗೇ ಬರೋದಿದ್ದಾಗ ನೀವು ಅದನ್ನು ಪಡೀರಿ, ದೊಡ್ಡ ಅಧಿಕಾರ ಸಿಗೋದಿದ್ರೆ ಪಡೀರಿ, ಸಂಪತ್ತು ಹಣ ನೌಕರಿ ಒಳ್ಳೆ ಒಳ್ಳೆ ಸಿಗೋದಿದ್ರೆ ಪಡೀರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟಿಟ್ಟುಕೊಳ್ರಿ, ಉಳಿದದ್ದನ್ನು ನಿಸ್ಪೃಹರಾಗಿರ್ತಾರೆ ಯಾಚನೆ ಮಾಡಿದ್ದೇನೆ ಅಂಥವ್ರಿಗೆ ಅದನ್ನು ಕೊಡ್ರಿ. ಹಾಗೆ ನಾವು ಆರೋಗ್ಯಾದಿ ವೃದ್ಧಿಗಳನ್ನೆಲ್ಲ ಅಪೇಕ್ಷೆ ಪಡಬೇಕು, ಉತ್ತಮವಾಗಿರತಕ್ಕಂಥ ಸಾಧನೆಗೋಸ್ಕರವಾಗಿ. ಹಾಗೆ ಆಖ್ಯಾನದ 4 ಶ್ಲೋಕಗಳು ಅದರ ಭಾವವನ್ನು ಏನು ಅನುವಾದ ಮಾಡಿದ್ದೀನಿ. ಇದರಿಂದ ಐಹಿಕವಾದಂಥ ವೃದ್ಧಿ ಅವರಿಗೆಲ್ಲರಿಗೂ ಅವರಿಗೆ ಸಾಕಷ್ಟು ರಾಜರು ಕೊಡಲಿ, ಮತ್ತು ಉತ್ತಮವಾದ ಸಾಧನೆಯನ್ನು ಮಾಡ್ತಾನೇ ಇದ್ದಾರೆ, ಒಳ್ಳೆ ಆಧ್ಯಾತ್ಮಿಕ ಜೀವನ, ಅದಕ್ಕೆ ಬೇಕಾಗಿರತಕ್ಕಂಥ ಆರೋಗ್ಯ ಐಶ್ವರ್ಯ ಮನಸ್ಸಿನ ನೆಮ್ಮದಿ ಎಲ್ಲವನ್ನೂ ಕೂಡ ಭಗವಂತ ರಾಜರ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಮತ್ತು ಇದರ ಇಲ್ಲಿ ಶ್ರವಣಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ಕೂಡ ರಾಜರು ಅನುಗ್ರಹ ಮಾಡಲಿ. ಆಖ್ಯಾನ ನಾನು ಹೇಳಿದ್ದೇನೆ ಅಂತ ಹೇಳೋದಿಲ್ಲ, ಇದೆಲ್ಲ ದೊಡ್ಡ ಸಮುದ್ರ ಇದ್ದ ಹಾಗೆ ಈ ಸಮುದ್ರದಲ್ಲಿ ನಾವೇ ಮುಳುಗಿಲ್ಲ, ಇನ್ನು ಉಳಿದವ್ರನ್ನ ಮುಳುಗಿಸೋದಂತೂ ಶಕ್ಯವಿಲ್ಲ. ನಾವೇನು ಮಾಡಿದ್ದೀವಿ ಅಂತಂದರೆ ಪ್ರೋಕ್ಷಣೆ ಮಾಡಿದ್ದೀವಿ ಅಷ್ಟೆ. ಪ್ರೋಕ್ಷಣೆನೂ ನಾವು ಸರಿಯಾಗಿ ಮಾಡ್ಕೊಳ್ಲಿಕ್ಕೆ ಆಗ್ತದೋ ಇಲ್ಲೋ ಆ ರೀತಿ ಇದೆ, ಪ್ರೋಕ್ಷಣೆ ಮಾಡಿದ ಹಾಗೆ ಅದು ಕೂಡ ಫಲ ಸಿಗ್ತಕ್ಕಂಥ. ದೊಡ್ಡ ದೊಡ್ಡ ನದಿಗೆ ಹೋಗಿ ಮುಳುಗಿದ್ರೂ ಸಿಗ್ತದೆ, ಪ್ರೋಕ್ಷಣೆ ಮಾಡಿಕೊಂಡು ಬರೋರು ಇದ್ದಾರೆ, ಮಧು ಸರೋವರಕ್ಕೆ ಹೋಗಿ ಸುಮ್ಮನೆ ಪ್ರೋಕ್ಷಣೆ ಮಾಡಿಕೊಂಡು ಬರೋದು. ಹಾಗೆ ಆಖ್ಯಾನ ಅನ್ನುವಂಥ ಅಮೃತ ಸಾಗರ ಇದು, ಇದರ ಕೆಲವು ಬಿಂದುಗಳ ಪ್ರೋಕ್ಷಣೆ ನಡೆದಿದೆ. ಅದು 60ನೇ ಶಾಂತಿ ನಡೆಯುವಾಗ ಒಂದು ಪ್ರೋಕ್ಷಣೆ ಅಂತ ಮಾಡ್ತಾರೆ, ಕಲಶದ ಜಲವನ್ನು ಪ್ರೋಕ್ಷಣೆ ಮಾಡೋದು ಅಂತ ಉಂಟು ಅಭಿಮಂತ್ರಿತವಾದ ದಿವ್ಯವಾದ ಮಂತ್ರ ಇದು. ಇದೇ ಒಂದು ಅಮೃತದ ಸಮುದ್ರ, ಇದರ ಕೆಲವು ಬಿಂದುಗಳ ಪ್ರೋಕ್ಷಣೆ ಮಾತ್ರ ನಡೆದಿದೆ. ಇದರಿಂದ ಅವರಿಗೂ ಮತ್ತು ಭಗವಂತ ಎಲ್ರಿಗೂ ಕೂಡ ಶ್ರೇಯಸ್ಸನ್ನುಂಟು ಮಾಡಲಿ ಅಂತ ಹೇಳಿ ಶ್ರೀಕೃಷ್ಣ.